근데 나 나에게 고뚜고 아왜띠한테 기도도 보내네 아들이야면 나바라마빠리엔띠네 보는 아그 도건 뭐냐 오늘 더프리터툼이나 안녕스바이 노드빈둥은 어떤다는 분들 기타 따뜻 பரமாத்ம பிரீத்தன் அகலையும் தெரியும் ஒப்பை ஒன்று அகல அண்ண ஒன்று கொள்வேடா ஒன் ஹனி நீ கொள்வார் யாருக்கு கொடுத்து கூடணும் அந்தரியாம பரமாத்ம கீர்த்தனை கொடு அதோஷ அந்த மரல அழித்து பேருக்கு ஈரி சித்தாது தூக்கணும் அவனே பண்டிதா ஆ பண்டித பாவனப்ப அவன லட்சணியனும் ஆக அவனிந்த யாருக்கும் அபிசார அந்தகாதாக எல்ல கடி தேவரனு நோடுத்தா இரோவாக நான் யாரையும் மாறுதல் பரமாத்மனை மாறுது அபசார யாரையும் மாறு பரமாத்மனை மாறுத அபசார அந்தக்கந்த ஜான உண்டு ஆக மனுஷ சாந்தனாக அதுக்கோஸ்கரவாகி பரமாத்மன சர்வத்த சிந்தனை மாட்டக்கந்தே சிரேஷ்டவாகித்தக்கந்த ஈக நான் குடியோகிற பிரச்சனை அபச்சார மாத்துவேன் மாட்ட அத்தா பீதியில் ஹோகோவாக ஒன்று பெங்கி பட்டின மேலே ஒன்று குருகளதோ ஒன்று தேவரு சித்தோ பிரிண்ட் மாடித்து அவரே மாட்டாரு பெங்கி பட்டினம் முகித்திருக்கே ஹாகி பீஜ ஒழக ஆகத்தே ஹோகித்தார் பீடி சேது ஆக ஒப்ப ஜானி ஆதோ நோடிதே அதன் அல்லே விட்டு ஹோக்தானே இல்ல தொகொண்டு ஹோகி யாரு துணிதான் யாக்கே அதரல்லும் தேவரு சன்னிதானம் நோக்கிவோம் ಎಂಟು ವಿಧವಾದ ಪ್ರತಿಮೆಗಳನ್ನು ಹೇಳ್ತಾರೆ ಮುಂದೆ ಜಗನ್ನಾಥ ದಾಸರು ಆ ರೀತಿ ಇರ್ತಕ್ಕಂಥದ್ದು ಅಂದಾಗ ಒಂದು ಬೀದಿಯಲ್ಲಿ ಬಿದ್ದಿರುವ ಒಂದು ಚಿತ್ರದಲ್ಲೂ ದೇವರ ಸನ್ನಿಧಾನವನ್ನು ನೋಡುವಾಗ ಛಲ ಪ್ರತಿಮೆಗಳಲ್ಲಿ ದೇವರ ಸನ್ನಿಧಾನ ಎಷ್ಟಿರ್ಬೋದು ಜಡ ಪ್ರತಿಮೆಗಳಿಗಿಂತಲೂ ಛಲ ಪ್ರತಿಮೆ ಶ್ರೇಷ್ಠ ಅಂತ ಹೇಳಿದ್ದಾನೆ ಕೃಷ್ಣ. ಆದ್ದರಿಂದ ಈ ರೀತಿ ತಿಳಿದುಕೊಂಡಾಗ ನಮ್ಮಿಂದ ಒಂದು ಪ್ರಾಣಿಗೂ ಅಪಚಾರವಾಗಲಿ. ಆ ರೀತಿಯಾಗಿ ಇದ್ದಾಗ ಮಾತ್ರ ಈ ಭಾವನ ಮನಸ್ಸಿಗೆ ಬಂದಾಗ ಮಾತ್ರ ಅಲ್ಲಿಂದ ನಮ್ಮ ಸಾಧನೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಏಕಾಚಿತ್ರ ವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನ ವಾಸುದೇವನು ಅನ್ನದು, ಇನ್ನ ಅನ್ನದಲ್ಲಿ ಭಗವಂತ ವಾಸುದೇವ ರೂಪ ಎಂದಿದ್ದಾರೆ. ನಾನಾ ಸುಭಕ್ಷ್ಯದಿ ಸಂಕರ್ಷಣ, ಸಮೀಚೀನವಾಗಿರ್ತಕ್ಕಂತಹ ಶಾಸ್ತ್ರ ವಿಹಿತವಾದ ಭಕ್ಷ್ಯಗಳಲ್ಲಿ ಸಂಕರ್ಷಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಕೃತೀಶ ಪರಮಾನ್ನಗಳು ಪಾಯಸದಲ್ಲಿ ಕೃತಿಪತಿಯಾಗಿರ್ತಕ್ಕಂತಹ ಪ್ರದ್ಯುಮ್ನ ಇದ್ದಾನೆ. ಘೃತದಿತ್ತ ತುಪ್ಪದೊಳಗೆ ಅನಿರುದ್ಧ ನಾಮಕನಾದ ಪರಮಾತ್ಮ ಇದ್ದಾನೆ. ಆ ಸುಪರ್ಣಾಂಶಗಳನ್ನು ಸೂಪದಿ ಇನ್ನ ಗರುಡ ಭಾಗನಾಗಿರ್ತಕ್ಕಂತಹ ಕೃಷ್ಣ ತವಿಯಲ್ಲಿದ್ದಾನೆ. ವಾಸವಾನಿಗೆ ಶಾಖರು ಉಪೇಂದ್ರ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ತರ್ಕಾರಿಗಳಲ್ಲಿದ್ದಾನೆ. ಮೂಲೇಶ ನಾರಾಯಣರು, ಮೂಲೇಶನಾಗಿರ್ತಕ್ಕಂತಹ ನಾರಾಯಣ ಸರ್ವತ್ರ ನಡೆಸಿದರು. ಈ ರೀತಿಯಾಗಿರ್ತಕ್ಕಂಥ ಐದು ರೂಪಗಳಿಂದ ಜಗತ್ತಲ್ಲಿ ವ್ಯಾಪ್ತರಾಗಿದ್ದಾನೆ. ಅಂದಾಗ ಯಾವುದನ್ನು ನಾವು ನಿಂದನೆ ಮಾಡಬೇಕು, ಯಾವುದನ್ನು ತಿರಸ್ಕಾರ ಮಾಡಬೇಕು, ಯಾವುದು ಮಾಡಲಾಗಿಲ್ಲ. ಈ ರೀತಿ ಆ ಪರಮಾತ್ಮನ ಚಿಂತನೆ ಬಂದಾಗ ಮನುಷ್ಯ ಶಾಂತನಾಗಿರ್ತಾನೆ. ಇನ್ಯಾವುದರಿಂದಲೂ ಶಾಂತಿ ಇರ್ತಕ್ಕಂತಹ ಬರಲ್ಲ. ಈ ರೀತಿ ಸರ್ವತ್ರ ನಿಂತು ಇನ್ನ ಭೋಜನ ಮಾಡುವಾಗ ಈ ರೀತಿ ತಿಳ್ಕೊಂಡು ಭೋಜನ ಮಾಡಿಬಿಡ್ತು ಅಂತಂದ್ರೆ ಆಗ ಅವನು ಪ್ರತಿನಿತ್ಯವೂ ಏಕಾದಶಿ ಉಪವಾಸ ಮಾಡಿದ ಫಲ ಬರ್ತೇನೆ. ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾಗಿ ಒಂದು ಅಗಳಿನೊಳಗೆ ಅನಂತಾಂಶದಿಂದಲೇ ಖಂಡ ನಿಂದರಿಸಿ ಜಗತಿ ಜೀವನ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ನಿರ್ಭಯ ರೂಪವನ್ನು ಅರಿತು ಭುಂಜಿಸು ಅರ್ಪಿಸು ಅವನಿಗೆ. ಭೋಜನ ಮಾಡುವಾಗ ಏನು ಸ್ವಾಮಿ ಆಯಾ ಪದಾರ್ಥಗಳು ಏನು ಬಳಸಿದ್ದಾರೆ ಆಯಾ ಪದಾರ್ಥಗಳಲ್ಲಿ ತದ್ರೂಪ ತನ್ನಾಮಕರಾಗಿ ನೀನಿದ್ದಿ ಅಥವಾ ಅನಿರುದ್ಧ ಪ್ರಥಮ ಸಂಕರ್ಷವಾಸ್ತೇವ ಪಂಚರೂಪದ ನೀನು ವ್ಯಾಪ್ತನಾಗಿದ್ದಿ. ಈ ಅಲ್ಲಿದ್ದು ನೀನು ಆ ಶಕ್ತಿಯನ್ನು ಕೊಡ್ತಾ ಇದ್ದೀ, ಆ ರಸವನ್ನು ಅಭಿವ್ಯಕ್ತಿ ಮಾಡ್ತೀವಿ. ಇನ್ನು ನಮ್ಮಲ್ಲಿ ಅನ್ನಾದ ಅಂತಕ್ಕಂಥ ರೂಪದಿಂದ ನಾರಾಯಣ ಅನಿರುದ್ಧ ರೂಪದಿಂದ ನೀನು ಇಟ್ಕೊಂಡು ನಮ್ಮಲ್ಲಿದ್ದು ನೀನು ತಗೊಳ್ತಾ ಇದ್ದಿ ಅಂದಾಗ ಈ ರೀತಿ ಅಲ್ಲಿದ್ದು ಕೊಡ್ತಾ ಇದ್ದಿ, ಇಲ್ಲಿದ್ದು ತಗೊಳ್ತಾ ಇದ್ದಿ. ನನ್ನ ಪಾತ್ರ ಏನು? ಒಬ್ಬ ಪೋಸ್ಟ್ ಮ್ಯಾನ್ ಕೆಲಸ ಅಷ್ಟೇ. ಪೋಸ್ಟ್ ಮ್ಯಾನ್ ಬೆಳಗ್ಗೆ ಮನೆಯಿಂದ ಖಾಲಿ ಕೈಯಿಂದ ಹೋಗ್ತಾನೆ, ಏನೇನೇನೇನು ಉಳಿಯಲ್ಲ. ಅಲ್ಲಿ ಆಫೀಸ್ಗೆ ಹೋಗ್ತಿರ್ಲಿಕ್ಕೇನೆ ನೂರಾರು ರಿಜಿಸ್ಟ್ರುಗಳು, ಕಾಗದಗಳು, ಮನೆಯಾರ್ಟ್ಗಳು ಎಲ್ಲ ಬರ್ತವೆ. ತಗೋತಾರೆ, ತಗೊಂಡು ಎಲ್ಲರೂ ಅವರವ್ರದ್ದು ಅವರವ್ರು ಡೆಲಿವರಿ ಮಾಡಿಬಿಡ್ತಾರೆ. ಡೆಲಿವರಿ ಮಾಡಿಬಿಟ್ಟು ಅಕ್ನಾಲಿಟ್ಬಿಟ್ಟು ಆಫೀಸಿಗೆ ಕೊಟ್ಟ, ಬರಿ ಕೈಯಲ್ಲಿ ಮನೆ ಬಂದ, ಬರಿ ಕೈಯಲ್ಲಿ ಹೋದ, ಬರಿ ಕೈಯಲ್ಲಿ ಮನೆ ಬಂದ. ಆಮೇಲೆ ತಿಂಗಳಾಗ್ತಿದ್ದಕ್ಕೆ ಅದು ಸಂಬಂಧ ನಂಬೋ ಹಾಗೆ ಬರ್ತಾ ಏನು ತರಲಿಲ್ಲ, ಹೋಗ್ತಾ ಏನು ಒಯ್ಯಲ್ಲ, ಮತ್ತೆ ಇಲ್ಲಿ ಏನು ಮಾಡೋದು? ಎಲ್ಲ ದೇವತೆಗಳು ಬಿಂಬನಾದ ಶ್ರೀಹರಿಗೆ ಕೊಡ್ತಾ ಇದ್ದಾರೆ, ನಮಗೋಸ್ಕರ ಕೊಡ್ತಾ ಇಲ್ಲ. ನಮ್ದೇನು ಪಾಸಾನ್ ಮಾಡೋದೆಷ್ಟು ಅಷ್ಟೇ ಕೆಲಸ. ಪೋಸ್ಟ್ ಮ್ಯಾನನ್ನ ಮನೆ ಮನೆ ತಿರುಗಬೇಕಾಗ್ತಿನ್ನು, ನಾವು ಮನೆ ಮನೆಯೂ ತಿರುಗಬೇಕಾಗಿಲ್ಲ. ಎಲ್ಲ ದೇವತೆಗಳು ಕೊಡ್ತಾ ಇದ್ದಾರೆ ಪರಮಾತ್ಮನ ಸಮರ್ಪಣೆ. ಅದಕ್ಕೆ ಹೇಳ್ತಾ ಇದೆ, ಇಲ್ಲಿ ನಾವು ಅನುಭವಿಸುವುದೆಲ್ಲವೂ ಭಗವತ್ ಪೂಜಾ. ಜಗನ್ನಾಥ ದಾಸ ಮುಂದೆ ಹೇಳ್ತಾರೆ, ನಾಮಸ್ಮರಣ ಸಂಜೆಯಲ್ಲಿ ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮಹಮಹೋಪ ಪುರಾಣ ಕಥೆಗಳ ಪೇಳಿ ಕೇಳಿದರೇನು ದಿನ ದಿನದಿ. ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀನಿವಾಸನ ಪೂಜೆಯೊಂದು ಅರ್ಪಿಸದ ಮಾನವನು ಸ್ನಾನ ದೇವತಾರ್ಚನೆ ಜಪದಪಾದಿಗಳು ಧ್ಯಾನ ಏನು ಪುರಾಣ ಹೇಳೋದು ಪುರಾಣ ಕೇಳುದು ಏನು ಮಾಡಿದರೆ ಏನು ಪ್ರಯೋಜನ ಅಂತ ಜಗನ್ನಾಥ ದಾಸ. ಮತ್ ಯಾವಾಗ ಇದು ಸಾರ್ಥಕತೆ ನಮ್ಮ ಕಣ್ಣು ಕಿವಿ ನಾಲ್ಗಿ ಮೂಗು ಚರ್ಮ ಕೈ ಕಾಲು ಬಾಯಿ ಬುಧ ಉಪಸ್ಥ ಇವುಗಳಿಂದ ಏನೇನು ಕೆಲಸ ನಡೀತಾರೆ ಅದೆಲ್ಲ ಅಂತರ್ಯದ ಬಿಂಬನ ಪೂಜಾ ಅಂತ ಸಮರ್ಪಣೆ ಮಾಡದೇ ಇರ್ತಕ್ಕಂಥವನು ಇವೆಲ್ಲ ಮಾಡಿದ್ರು ಪ್ರಯೋಜನ ಇಲ್ಲ. ಇಲ್ಲಿ ನಾರದು ಹೇಳಿದ್ದಾರೆ ಜನ್ಮ ತಾನೆ ಕರ್ಮಾನಿ ತದಾ ಇಸ್ತನ್ಮನೋವಚ ನೃಣಾಮ್ ಏನೇ ವಿಶ್ವಾತ್ಮ ಸೇವ್ಯತೆಯ ಹರಿಯೀಶ್ವರ ಅಂದರೆ ಚತುರ್ಥ ಸ್ಕಂಧದಲ್ಲಿ ಪ್ರತ್ಯೇಕರು ಉಪದೇಶ ಮಾಡ್ತಾರೆ. ಯಾವನನ್ನು ಜನ್ಮ ಅಂತ ಕರಿಬೇಕು ಜನ್ಮ ಅಂತ ಫಲ ಇದು ಮಾಡುದು ಕೇಳಿದಾಗ ಯಾರ್ದು ಜನ್ಮ ಅಂತ ಕರಿಬೇಕು ಇಂಥೊಂದು ಯಾರು ಅವನ ಇಂದ್ರಿಯಗಳಿಂದ ಅವನ ಬುದ್ಧಿಯಿಂದ ಅವನ ಆಯುಸ್ಸಿನಿಂದ ಅವನ ಎಲ್ಲದರಿಂದ ಭಗವಂತ ಪೂಜಿಸಲು ಪಟ್ಟರೆ ಅವನ ಜನ್ಮ ಅಂತ ಕರಿಬೇಕು. ಇದನ್ನ ಮಾಡ್ಲಿಲ್ಲಪ್ಪ ನಾವು ಕಿಂ ಜನ್ಮ ತಿರುವೇಗ ಮೂರು ವೇದಾಧ್ಯಯನ ಮಾಡಿ ಕಿಂ ಏನು ಪ್ರಯೋಜನ ಅಂದ್ರೆ ನಾವು ಶುಕ್ರ ಸಾವಿತ್ರ ಯಾಜ್ಞ ಕೈಹಿ ಅಂದ್ರೆ ಬೇಕಾದಷ್ಟು ಯಜ್ಞ ಮಾಡಿ ಕಿಂ ಅದೇನು ಪ್ರಯೋಜನ ಕಿಂ ಆ ಯೋಗೇನ ಸಾಂಖ್ಯೇನ ನ್ಯಾಸ ಸ್ವಾಧ್ಯಾಯದಿಂದ ನಾವು ನಿನ್ನ ಯೋಗಾಭ್ಯಾಸದಿಂದ ಏನು ಪ್ರಯೋಜನ ಸ್ವಾಧ್ಯಾಯದಿಂದ ಏನು ಪ್ರಯೋಜನ ಇನ್ನೂ ಒಂದು ಪಟ್ಟಿ ಹೇಳಿದ್ದಾರೆ ನಾರದ ಭಾಗವತ್ತೆ ಪಣೆ ಹೇಳ್ಬಿಟ್ಟು ಕಿಮ್ಮ ಶ್ರೇಯೋಗಿ ರಮ್ಯಶ್ಚ ನಯತ್ರ ಆತ್ಮಪ್ರದೋ ಹರಿಯಿಂದು ಇನ್ನು ಶ್ರೇಯಸ್ಸು ಅಂತ ಏನು ವೇದ ಹೇಳ್ತಾರೆ ನೀನು ಅವೆಲ್ಲವನ್ನೂ ಮಾಡ್ಕೊಂಡು ತನ್ನನ್ನು ತಾನು ದೇವರು ಕೊಟ್ಕೊಂಬಲ್ಲ ಮತ್ತೇನು ಮನವನಿದ್ದರೆ ತನ್ನ ನೀವನು ತನುವ ದಂಡಿಸಿ ದಿನದಿಂದ ಸಾಧನವ ಮಾಡಿ ಪರಿವಿತ್ತವನು ಸರ್ತಾಜಿ ಹೋಗುತ್ತೆ ಅದನ್ನ ಭಾಗವತವಾಗಿ ಹೇಳ್ತಾರೆ. ಹಾಗಾದ್ರೆ ಹೀಗೆ ಹೇಳ್ತಾ ಹೋಗುತ್ತೆ ಇವು ಮಾಡೋದು ಕೈ ಬಿಟ್ಬಿಡ್ತಾರಲ್ಲ ಜನ ಅಂತ ಒಂದು ಹೌದ ಇದೊಂದು ಮತ್ತೆ ನೀವು ಹೇಳೋ ಪ್ರಕಾರ ಈ ಯಾವಾಗ ಹೆಚ್ಚಿ ಬಿಚ್ಚಿ ಮಾಡಿದ್ದೊಂದೇ ಪೂಜೆ ಉಳ್ಕಿದೆಲ್ಲ ಪೂಜೆ ಅಲ್ಲ ಅಂತ ಹೇಳಿಬಿಟ್ರೆ ಆ ಪೂಜೆನೂ ಬಿಟ್ಬಿಡ್ತಾರೆ ಈ ಪೂಜೆನೂ ಮಾಡಲ್ಲ ಅವ್ರ ಗತಿ ಏನು. ಹಾಗಾದ್ರೆ ಶ್ರೇಷ್ಠತೆ ಅಂತ ಹೇಳಿದ್ರಲ್ಲ ಇದರರ್ಥ ಇದು ಪ್ರಯೋಜನವೇ ಇಲ್ಲವೆ ಹಾಗಾದ್ರೆ ಅಂತ ಒಂದು ಪ್ರಶ್ನೆ. ಪ್ರಯೋಜನವಿಲ್ಲವೆ ಎಂದಾಗ ಒಂದು ಲೌಕಿಕ ಉದಾಹರಣೆ ಕೊಟ್ಟರೆ ಅರ್ಥವಾಗ್ತದೆ. ಈಗ ಇಬ್ಬರು ಹೆಂಗಸರು ಮಾತಾಡ್ತಿದ್ರು ಏನ್ರಿ ನಿಮ್ಮ ಯಜಮಾನ್ರಿ ಎಷ್ಟು ಸಂಬಳ ಬೇಕಾದಷ್ಟು ಬರ್ತೀರಿ ಬೇಕಾದಷ್ಟು ಬಂದ್ರೆ ಏನು ಪ್ರಯೋಜನ ಇಲ್ಲ ಎಲ್ಲ ವ್ಯರ್ಥ ಎಲ್ಲ ಹಾಳು ಮಾಡ್ತಾರೆ ಬೇಕಾದಷ್ಟು ಬರ್ತದೆ ಸಂಬಳ ಬರೋದಕ್ಕೇನು ಕಡಿಮೆ ಇಲ್ಲ ಏನು ಹಾಗಂದ್ರೆ ಅರ್ಥ ಏನು ಮನೆಗೆ ಏನು ಮನೆಗೆ ಒಂದು ಐದೋ ಹತ್ತೋ ಕೊಡ್ತಾರೆ ಉಳಿಕಿದೆಲ್ಲ ಹಾಳು ಮಾಡ್ತಾ ಇದ್ದಾರೆ ಹಾಳು ಮಾಡ್ತಾ ಇದ್ದಾರೆ ನೀನು ಚರಂಡಿ ಒಳಗೆ ಹಾಕ್ತಾ ಇದ್ದಾನೆ ಅಥವಾ ಏನು ಎಲ್ಲಂದರಲ್ಲಿ ಹಾಗಂದ್ರೆ ಹಾಗೆ ಹಾಕ್ತಾ ಇದ್ದಾರೆ ಹಾಗೆ ಮಾಡ್ತಾ ಇಲ್ಲ ಅವನು ಅವನೇನು ಮಾಡ್ತಾ ಇದ್ದಾನೆ ತಾನು ಹೋಗ್ತಾನೆ ಮತ್ತೆ ಪಾನು ಮಾಡ್ತಾ ಇದ್ದಾನೆ ಬಾರಿಗೆ ಹೋಗ್ತಾನೆ ಸ್ವೇಚ್ಛಾ ಕುಡಿತಾನೆ ಇನ್ನ ತಾನು ಜೂಜಾಡ್ತಾ ಇದ್ದಾನೆ ಜೂಜಾಡುವಾಗ ಆನಂದ ಮದ್ಯಪಾನ ಮಾಡುವಾಗ ಆನಂದ ಇನ್ನ ಅನೇಕ ರೀತಿಯಲ್ಲಿ ವೇಷ ಸಾಮ್ರಾಜ್ಯ ಮಾಡ್ತಾನೆ ಆದ್ರೂ ಅವನಿಗೆ ಆನಂದ ಅವನಿಗೇನು ವ್ಯರ್ಥವಾಗಿಲ್ಲ ಅವನಿಗೆ ವ್ಯರ್ಥ ಅಂತ ಅವನಿಗೆ ಅನಿಸೇ ಇಲ್ಲ ಆದ್ರೆ ಅವನಿಗೆ ಆನಂದ ಅನುಭವಿಸ್ತಾ ಇದ್ದಾನೆ ಅನುಭವಿಸ್ತಾ ಇದ್ದಾನೆ. ಮನೆ ಹೆಂಡತಿ ಮಕ್ಕಳು ಅದು ತಪ್ಪು ಅಂತಾರೆ. ಇದು ಯಾವುದು ನ್ಯಾಯ? ಹೆಂಡತಿ ಮಕ್ಕಳು ಹೇಳೋದು ನ್ಯಾಯವೇ ಅಥವಾ ಅವನು ನಾನು ಅನುಭವಿಸ್ತೀನಿ ಆನಂದ ಪಡ್ತಾ ಇದ್ದೀನಿ ಅದು ನ್ಯಾಯವೇ ಎಂದಾಗ ಹೆಂಡತಿ ಮಕ್ಕಳು ಹೇಳದೆ ನ್ಯಾಯ ಅಂತ. ಯಾಕೆಂದ್ರೆ ಬಂದ ದುಡ್ಡು ಹೆಂಡತಿ ಮಕ್ಕಳು ಬಂಧು ಬಳಗ ತಾವು ತಿಂದು ಅದು ಸಾರ್ಥಕವಾದರೆ ಆಗ ಸಾರ್ಥಕ ಅಂತೀವಿ. ಹಾಗಂದ್ರೆ ವೇಸ್ಟ್ ಆಯಿತು ಅಂದ್ರೆ ಈ ರೀತಿ ಅನ್ಯಾಯಕ್ಕೆ ಹೋಯ್ತು ಅಂದ್ರೆ ಅದು ನಾವು ವ್ಯರ್ಥ ಅಂತೀವಿ. ಹೌದು ಅವರ ದೃಷ್ಟಿಯಿಂದ ನ್ಯಾಯ, ಆದರೆ ನಿಜವಾದ ಪ್ರಾಪಂಚಿಕವಾದ ದೃಷ್ಟಿಯಿಂದ ಸಂಸಾರ ದೃಷ್ಟಿಯಿಂದ ಅದು ಅನ್ಯಾಯ ಅಂದಾಗ ಬಂದದ್ದು ಯಾವುದಕ್ಕೆ ಉಪಯೋಗವಾದರೆ ತಾನು ತನ್ನ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಇವೆಲ್ಲ ದಾನ ಧರ್ಮಗಳು ಇವೆಲ್ಲ ಉಂಡು ಖರ್ಚಾದರೂ ಸಾರ್ಥಕ, ಖರ್ಚಾದರೂ ಸಾರ್ಥಕ. ಆದರೆ ಇದು ಕಾಲದೇನೆ ಅಲ್ಲೂ ಖರ್ಚಾಯಿತು ಇಲ್ಲೂ ಖರ್ಚಾಯಿತು, ಆ ಈ ಖರ್ಚು ಸಾರ್ಥಕ ಆ ಖರ್ಚು ವ್ಯರ್ಥ. ಆ ದೃಷ್ಟಿಯಿಂದ ಹೇಳ್ತಾ ಇದೆ ಎಲ್ಲ ನೀನು ಮಾಡ್ತಕ್ಕಂತಹ ಕರ್ಮಗಳು ಎಲ್ಲವೂ ಯಾವುದು ನಮ್ಮ ಅಂತರ್ಯಾಮಿ ಅದು ಬಿಂಬನ ಪೂಜಾ ಅಂತ ನೀ ಸಮರ್ಪಣೆ ಮಾಡಿದಾಗ ಮಾತ್ರ ಸಾರ್ಥಕ. ಆ ಬಿಂಬನ ಪೂಜಾ ಅಂತ ನೀ ಸಮರ್ಪಣೆ ಮಾಡದೆ ಹೋದ ಪಕ್ಷದಲ್ಲಿ ಈಗ ಇದು ಈ ರೀತಿ ಯಾಕೆ ಸ್ವರ್ಗಾದಿಗಳಾದವು ನಿಮಗೆ ಅದು ವ್ಯರ್ಥ ಅಂಬೋ ದೃಷ್ಟಿಯಿಂದ ಹೇಳ್ತಾರೆ ಹೊರತು ಬಿಡಬೇಕು ಅದನ್ನು ಮಾಡಬಾರ್ದು ಅಂತಕ್ಕಂಥದ್ದಲ್ಲ. ನಾವು ಎಲ್ಲ ಭಗವಂತನ ಪೂಜಾ ಈಗ ಇನ್ನೊಂದು ಹೇಳ್ತಾರೆ ಮುಂದೆ ಹೇಳ್ತಾರೆ ಈ ದೇವತರು ನಾವು ಇಂದ್ರಿಯಿಂದ ಅನುಭವಿಸೋ ಪೂಜಾ ಅಂತೀರಿ. ನಾವು ಹ್ಯಾಕ್ ತಿಳ್ಕೋಬೇಕು ಪೂಜಾ ನಮ್ಗೇನು ಪೂಜಾ ಅಂದ್ರೆ ಏನು ಇರಬೇಕು? ಅನೇಕ ಪದಾರ್ಥಗಳಿರಬೇಕು, ಪ್ರತಿಮಾ ಸಾಲಿಗ್ರಾಮಗಳಿರಬೇಕು, ಇವೆಲ್ಲ ಇಟ್ಕೊಂಡು ಆ ಅಭಿಷೇಕಾದಿಗಳು ಇವೆಲ್ಲ ಮಾಡಿದಾಗ ಪೂಜಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಒತ್ತಟ್ಟಿ ಪೂಜಾ ಹೋಗ್ತಾರೆ. ಆದರೆ ಇಲ್ಲಿ ದೇವರು ನಿಜವಾಗಿ ತಗೋತಾ ಇದೆ. ದೇವರು ನಿಜವಾಗಿ ಇಲ್ಲಿ ತಗೋತಾನೇ ಇಲ್ಲ. ತಗೊಂಬೋದೇ ಅಲ್ಲಿ ಇಂದ್ರಿಯ ದ್ವಾರಾಗಿ ಸೋಪಿ ಭುಕ್ತಿ, ಇಂದ್ರಿಯಗಳ ಮೂಲಕವಾಗಿಯೇ ದೇವರು ತಗೋತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ದೇವರಿಗೆ ಇಟ್ಟು ಹೊರಗಡೆ ಕೊಡೋದೇ ಜಾಸ್ತಿ ಹೇಳಿರ್ತಕ್ಕಂಥದ್ದು, ಹೊರಗಡೆ ಕೊಡೋದೇ ಜಾಸ್ತಿ. ದೇವರು ಪೂಜಾ ಮಾಡಿದ್ವಿ, ನೈವೇದ್ಯ ಮಾಡಿದ್ವಿ, ನೈವೇದ್ಯ ದೇವರು ತಗೊಂಡಿಲ್ಲ. ದೇವರು ತಗೊಂಡಿದ್ರೆ ನಾವು ಮಾಡ್ತಲೂ ಇದ್ದಿಲ್ಲ. ದೇವರು ತಿಂತ ಹೋಗಿಬಿಟ್ಟಿದ್ದಿದ್ರೆ ನಾವು ಮಾಡ್ತಲೂ ಇದ್ದಿಲ್ಲ. ಆಯ್ತು, ಮುಂದಿಂದ ಯಾವುದು? ಮುಂದಿನ ಅಲ್ಲಿಂದ ತ್ಯಾಗ, ಅಲ್ಲಿಂದ ತ್ಯಾಗ ಅಂತ ಶುರು ಮಾಡ್ತಾರೆ. ವಹಿಸೋದೇ ವಹಿಸ್ದೇವ ಅನ್ನ ಕೊಟ್ಟು ದೇವತೆಗಳಿಗೆ ಕೃತಜ್ಞತೆಗೋಸ್ಕರವಾಗಿ ಹುಟ್ಟಿಸ್ತಕ್ಕಂಥದ್ದು ವಹಿಸೋದೇವ. ಅದು ಎಲ್ಲ ದೇವತೆಗಳ ಮುಟ್ಟಾಗ ಈಗ ಹೇಳ್ಬಿಟ್ಟದಾಗ. ಅದಾದ ಮೇಲೆ ಬಲಿಹರಣ ಅಂದ್ರೆ, ಬಲಿಹರಣ ಅಂತ ಏನು, ಮನೆಯ ಹೊರಗೆ ಹೋಗಿ ಅಲ್ಲಿ ಹೋಗಿ ಒಂದು ವೃತ್ತಾಕಾರವ ಹಾಕಿ, ಅದೇನು ಜಾಸ್ತಿ ಅಂದ ಒಂದೇ ತುತ್ತ ಅಂದ್ರೆ ಭಾಳ ಕೂಡ ಹಾಕಾಗಿಲ್ಲ. ಅದು ಯಾರಿಗೆ? ಭೂತ ಪ್ರೇತ ಪಿಶಾಚಾರ ಎಲ್ಲವೂ ಕೊಡಬೇಕು. ಗೃಹಸ್ಥ ಜವಾಬ್ದಾರಿ ಇಷ್ಟೇ. ಇಷ್ಟು ಜನಗಳನ್ನ ಹಂಚದೇ ತಾನೊಬ್ಬನೇ ಭೋಜನ ಮಾಡಿದರೆ ಸಾಯೇ ವಸ್ತೇನ ಉಚಿತ ಎಂದು ಕೃಷ್ಣವನ್ನು ಕಳ್ಳ ಅಂತ ಕರಿಬೇಕು ಅಂತ ಹೇಳ್ತಾನೆ ಭಗವದ್ಗೀತೆ. ಇಷ್ಟು ಜನಗಳ ಭಾಗ ಇರ್ತೇನೆ ನಮ್ಮಲ್ಲಿ, ಯಾವ ಮಾಡಿದೇನೆ ನಾ ದೇವರು ನೈವೇದ್ಯವನ್ನು ಮಾಡಿದ್ದೇನೆ ಅಂದ್ರೆ ಇಷ್ಟು ಜನಗಳ ಕಳ್ತನ ಮಾಡಿದ ಅಪರಾಧ ಬಂತು ಅಂತ ಹೇಳಿ ಬಲಿಹರಣ. ಅದಕ್ಕೋಸ್ಕರವಾಗಿ ಬಲಿಹರಣ ಸಂಪ್ರದಾಯದಲ್ಲಿ ಬಂದೇ ಇಲ್ಲ. ಬಹುಶಃ ಅದಕ್ಕೋಸ್ಕರವಾಗಿ ಸರ್ವ ಬುದ್ಧಿ ಹೊತ್ತೊಂದು ಚಿತ್ತಾಂಚಿತ ಅಲ್ಲಿ ಇಡ್ತಾ ಇದ್ದರು. ಯಾಕೆ ಅಲ್ಲಿ ಹೊರಗೆ ಹಾಕೋದನ್ನ ಇಲ್ಲಿನ ಸಕಲ ಭೂತ ಪ್ರೀತ ಪಿಶಾಚಾರಿಗಳಿಗೆ ಇದು ಕೊಡು ಸ್ವಾಮಿ ಅಂತ ಹೇಳಿ ಒಂದಿಷ್ಟು ಸ್ವಲ್ಪ ಅನ್ನವನ್ನು ಇಡ್ತಾ ಇದ್ದೀವಿ ನಾವೀಗ. ಅದಾದ್ಮೇಲೆ ಏನಾಗೋದು, ವಹಿಸುದೇವ ಬಲಿಹರಣ, ಆಮೇಲೆ ಗೋಗ್ರಾಸ. ಗೋಗ್ರಾಸವನ್ನು ಕೊಡು ಗೋವಿಗೆ. ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಭೋಜನ ಮಾಡುವಷ್ಟು ಇರಬೇಕು ಅಂತ. ಯಾಕೆ 33 ಕೋಟಿ ದೇವತೆ ಇರ್ತಾರೆ ಅಲ್ಲಿ, ತಗೋತಾರೆ ಪರಮಾತ್ಮ ಗೋವಿನಲ್ಲಿ ಅದು ತಗೋತಾರೆ. ಆಮೇಲೆ ಸ್ವಲ್ಪ ಅನ್ನವನ್ನು ತೆಗೆದುಕೊಂಡು ಹೋಗಿ ಮಾಳಿಗೆಯಲ್ಲಿ ಹಾಕಿ, ಮಾಳಿಗೆಯಲ್ಲಿ ಹಾಕಬೇಕು. ನಮ್ಮಲ್ಲಿ ಶ್ರಾದ್ದ ದಿವಸವೊಂದು ಅದನ್ನು ಸಂಪ್ರದಾಯ ಇಟ್ಟು ಬಿಟ್ಟಿದ್ದಾರೆ. ಆ ಉಚ್ಚಿಷ್ಟ ಪಿಂಡ ಏನದೆ ಅದು ತಗೊಂಡು ಹೋಗಿ ಮಾಳಿಗೆ ಮೇಲೆ ಹಾಕಿ ನೀವು ಕೈಕಾಲು ತೊಳ್ಕೊಂಬ ಅಂತೀವಿ. ಯಾಕೆ ಅದು ಭೂತ ಪ್ರೇತ ದಿಶಾ ಏ ಅಗ್ನಿದತ್ತ ಅನಗ್ನಿದತ್ತ ಅಂತ ತಿಳ್ಕೊಂಡು ಅನ್ಯಾಚರಲ್ಲೂ ಡೆತ್ತೇನು ಅನುಭವಿಸಿರ್ತಾರೆ ಅವ್ರಿಗೆ ಅದು ಕೊಡು ಭೂತ ಪ್ರೇತ ಅವ್ರಿಗೆ ಕೊಡೋದಕ್ಕೋಸ್ಕರವಾಗಿ ಅದಕ್ಕೆ ಅದು ಮುಟ್ಟಿದಾಗ ಅಪವಿತ್ರವಾಯಿತು ಕೈಕಾಲು ತೊಳ್ಕೊಂಬರಿ ಅಂತ ಇರಲಿ. ಅದು ಯಾಕೆ ಮೇಲಿರ್ತಕ್ಕಂಥ ಪಕ್ಷಿಗಳಿಗೆ ಅವಕ್ಕೆಲ್ಲ ಹಾಕ್ಬೇಕು. ಪಕ್ಷಿಗಳಿಗೆ ಏನಿದ್ದಾಗ ಅಲ್ಲೇ ಹಾಕ್ಬೇಕು. ಕೆಳಗೆ ಹಾಕಿದ್ರೆ ನಾಯಿ ನರಿ ಹಂದಿ ತಿನ್ಬಿಟ್ಟು ಅದಕ್ಕೆ ಹಾಕೋದು ಬೇರೆ, ನಾಯಿ ನರಿಗಳಿಗೆ ಅಲ್ಲಿ ಮೇಲೆ ಹಾಕ್ಬೇಕು ಪಕ್ಷಿಗಳಿಗೋಸ್ಕರವಾಗಿ. ಉತ್ತರ ಇಂಡಿಯಾದ ನೋಡ್ಬೇಕು ಪ್ರತಿಯೊಂದು ಊರಲ್ಲಿ ಊರು ಹೊರಗಡೆಗೆ 1 ಎಕರೆಯೋ 1/2 ಎಕರೆ ಜಮೀನು ಖಾಲಿ ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಯೋಗ್ಯತೆ ಅನುಸಾರ ಒಂದು ಹಿಡಿದೋ ಒಂದು ಹಾಕೋರು ಬ್ಯಾರೆ, ಒಂದು ಪಾವ ಹಾಕೋರು ಬ್ಯಾರೆ, ಸೇರ್ ಧಾನ್ಯ ಹಾಕೋರು ಬ್ಯಾರೆ, ಎಲ್ಲ ಧಾನ್ಯಗಳನ್ನ ಹಾಕಿಬಿಡ್ತಾರೆ. ಸಾವಿರಾರು ಹಕ್ಕಿಗಳು ಬಂದು ತಿಂದು ಹೋಗ್ತಾರೆ. ಜಡಭಕ್ತನ ಕಥೆ ಕೇಳಿದ್ದೀರಿ ಭಾಗವತರೊಳಗೆ. ಅಲ್ಲಿ ಫಲ ಕಾಯಿಲೆ ಕಿಟ್ಟು ಒಳ್ಳೆ ಜೋಳದ ತೆನೆ ಬಿಟ್ಟಿತು, ಸಾವಿರಾರು ಹಕ್ಕಿಗಳು ಬಂದು ಕೂತ್ಕೊಂಡು ಆ ಜೋಳದ ಕಾಳು ತಿಂತಾದ್ರೆ ಒಂದು ಹಕ್ಕಿನ ಹೊಡಿತಾ ಇಲ್ಲ ಜಡಭಕ್ತ. ಯಾಕೆ ಅಲ್ಲಿ ಭಗವಂತನ ಕಾಣ್ತಾ ಇದ್ದಾರೆ, ಸ್ವಾಮಿ ಬಿಟ್ಟರೂ ಮುಂದೆ ನೀನು ತಗೋತಾ ಇದೀವಿ ಕೃಷ್ಣ ನೀನು ಪ್ರೀತನಾಗು ಅಂತ ಇದ್ದಾರೆ ಅಂದಾಗ ಆ ರೀತಿ. ಅದೆಲ್ಲ ಆದಮೇಲೆ ಇನ್ನ ಒಂದು 1/2 ಗಂಟೆ ಮನೆ ಬಾಗಿಲಲ್ಲಿ ಕಾಯ್ಬೇಕು. ಯಾಕೆ ಅತಿಥಿ ಅಭ್ಯಾಗತ ಯಾರಾದರೂ ಬರ್ತಾರೆ ಅಂತ ಒಂದು 1/2 ಗಂಟೆ ಕಾಯ್ಬೇಕು. ಆಮೇಲೆ ನಾನು ಭೋಜನ ಮಾಡಿ ಕೌರಿ ಬಡಿಸಿ ಭೋಜನ ಮಾಡಿದ ಮೇಲೆ ಎಲ್ಲ ಎಲ್ಲಿ ಸ್ವಚ್ಛ ಮಾಡಬಾರ್ದು ಅಂತಾರೆ. ಸರ್ವಂ ಸಸೇಚಂ ಮುಂಜಿತ ವಿನಾ ತೌಷ ಪಾಯಸಂ ಅಂತ ಹೇಳ್ತಾರೆ. ಪಾಯಸ ತುಪ್ಪವನ್ನು ಬಿಟ್ಟು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಚೆಲ್ಲಿರ್ಬೇಕು ಅಂತಾರೆ. ಯಾಕೆ ಹೊರಗೆ ಎಲ್ಲಿ ಹಾಕ್ತಿರ್ಲಿಕ್ಕೆ ಪಾಪ ನಾಯಿಗಳು ಓಡಿ ಬರ್ತವೆ, ಹಂದಿಗಳು ಓಡಿ ಬರ್ತವೆ, ಬರೀ ಎಲೆಯನ್ನು ನೋಡಿ ಅವು ನಿರಾಸರಾಗೋಗ್ತದೆ. ಆ ಶಾಪ ನೀನು ಗೃಹಸ್ಥಿ ತಡಿತು ಅಂತ. ಅದೇನು ಬಾಯಿ ಶಾಪ ಕೊಡಬೇಕಾಗಿಲ್ಲ, ನಿರಾಸರಾಗಿ ಹೋಗ್ಬಿಡ್ತು ಅಂತಂದರೆ ಆಗ ಆ ಶಾಪ ನೀನು ತಡ್ತೀನಿ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ನೀನು ಭೋಜನ ಮಾಡಬೇಕು ಅಂತ ಹೇಳ್ತಾರೆ. ಅಲ್ರಿ ನೀವು ಯಾವ ಕಾಲದಲ್ಲಿ ಇದ್ದೀರಿ? ಏನು 20-22 ರೂಪಾಯಿ ಕೆಜಿ ಅಕ್ಕಿ ತೊಗರಿ ಬ್ಯಾಳಿ ಇಷ್ಟಿಷ್ಟೊಂದು ಇರೋವಾಗ ನಾವು ಯಾರು? ಅದೇ ನಮ್ಗೆ ಉಳಿಯೋದು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತು ಎನಬೇಡ, ಮುಂದೆ ಬುದ್ಧಿ ಕಟ್ಟಿರುದು ಸರ್ವಜ್ಞ ಅಂತ ಇದೆ. ಸರ್ವಜ್ಞ ಹೇಳ್ತಾರೆ ನಾವೇನ್ ತಿಳ್ಕೊಂಡಿದ್ದೀವಿ, ನಾವು ಹೊರಗಡೆ ಕೊಟ್ಟಿದ್ದೇ ನಮ್ಗೆ ಗಂಟು ಅಂತ ಹೇಳಿ. ನಾವು ನೀವು ಬ್ಯಾಂಕಿನಾಗ ಇಟ್ಟಿದ್ದು ಡಿಪಾಸಿಟ್ ಅಲ್ಲಿ, ಮನೆಯಾಗ ಇಟ್ಟು ಕಳ್ಳ ಆದ್ರೂ ತಗೊಂಡು ಹೋಗ್ಬೋದು ಅಥವಾ ಇನ್ನೇನಾದ್ರೂ ಆಗ್ಬಹುದು. ಅದರಲ್ಲಿ ಇಟ್ಟಿದ್ದು ನಮ್ಮ ಡಿಪಾಸಿಟ್ ಯಾವುದು? ನಾವು ಯಾವ ಒಂದು ಪ್ರಾಣಿಗೆ ಒಂದು ತುತ್ತು ಅನ್ನ ಕೊಡಿ, ಒಂದು ಇದು ಕೊಡಿ, ಅದೇ ನಮ್ಮ ಡಿಪಾಸಿಟ್. ಮುಂದೆ ಅದನ್ನು ದೇವರು ನಮ್ಮ ಇಟ್ಟು ನಮ್ಮ ಮುಂದಿನ ಜನ್ಮಕ್ಕೂ ವಾಪಸ್ ಕೊಡ್ತಾರೆ. ಅದಕ್ಕೆ ಅಂದ್ರು ವರುಣದಾಸ್ ಹೇಳ್ತಾರೆ, ಸಿಟ್ಟು ಮಾಡಿದರುಂಟೆ ಶ್ರೀ ಕೃಷ್ಣನಲ್ಲಿ ಕೊತ್ತು ಹುಟ್ಟದ ಮುನ್ನ ಈ ಸೃಷ್ಟಿಯಲ್ಲಿ. ನೀನು ಹಿಂದಿನ ಜನ್ಮದಲ್ಲಿ ಕೊಡದೆ ಹೋದ ನೀನು ಸಿಟ್ಟು ಮಾಡಿ ಬರೀ ಸುಮ್ಮನೆ ಕೊಂತೇನೆ. ಛಲದಿ ಹೋರಿದರಿಲ್ಲ, ಹಿಂದಿನ ಜನ್ಮದಲ್ಲಿ ನೀವು ಕೊಟ್ಟಿಲ್ಲ, ಈಗ ನೀನು ಛಲದಿ ಹೋರಿದರಿಲ್ಲ, ಬಲದಿ ಕಾದಿದರಿಲ್ಲ, ಕುಲಗೆಟ್ಟರೂ ಇಲ್ಲ, ಕುಪ್ಪಳಿಸಿದರೂ ಇಲ್ಲ, ನೆಲವ ತೋದಿದರಿಲ್ಲ, ಬಲದಿ ಕಾದಿದರಿಲ್ಲ, ಬರಿದೆ ಹಲವರಿಗೆ ಬಾಯಿ ತೆರೆದರೂ ಇಲ್ಲ, ದೊಂಬಲಾಗವ ಹಾಕಿ ಡಿಂಬ ತಿರುಗಿದರಿಲ್ಲ, ತುಂಬಿದೂರೊಳಗೆ ತಿರಿದುಂದರೂ ಇಲ್ಲ. ಅದಕ್ಕೋಸ್ಕರವಾಗಿ ನಾವೇನು ಹೊರಗಡೆಗೆ ಹಾಕ್ತೀವಿ, ಭೋಜನ ಮಾಡಿದ ಮೇಲೆ ಆಗಲಿ, ಯಾವುದೇ ಆಗಲಿ, ಹೊರಗೆ ಕೊಟ್ಟಿದ್ದೆ ಅದು ನಮ್ಮ ಡಿಪಾಸಿಟ್. ದೇವರು ಅದನ್ನು ಇಟ್ಕೊಳ್ತಾರೆ, ತಾವು ಇಟ್ಕೊಂಡು ಅದನ್ನು ಮತ್ತೆ ಜನ್ಮ ಜನ್ಮಕ್ಕೂ ನಮ್ಮ ತಾನು ಕೊಡ್ತಾ ಹೋಗ್ತೇವೆ. ಅದಕ್ಕೋಸ್ಕರವಾಗಿ ಇಷ್ಟಾದ ಮೇಲೆ ಆಮೇಲೆ ನಾವು ಚೆಲ್ಲಬೇಕು, ಎಲ್ಲ ಸ್ವಲ್ಪ ಸ್ವಲ್ಪ ಚೆಲ್ಲಿರು, ಇಷ್ಟು ಹಂಚಿದ ಮೇಲೆ ಆಗ ನಮಗೆ ತಿನ್ನಲಿಕ್ಕೆ ಅಧಿಕಾರ. ಇವು ಯಾವ ಮಾಡಲಿಲ್ಲ, ಬರೇ ನಾವು ದೇವರು ನೈವೇದ್ಯ ಮಾಡಿದ್ದೇವೆ, ನಾವು ಉಣ್ತೀವಿ ಅಂತಂದ್ರೆ ದೇವರು ಪ್ರೀತನಾಗೋದಿಲ್ಲ. ಅಹಂ ಸರ್ವೇಶ ಕಪಿಲ್ ದೇವರು ಮಾತು, ಅಮ್ಮ ಅಹಂ ಸರ್ವೇಶ ಭೂತೇಶು ಭೂತಾತ್ಮಾವಸ್ಥಿತ ಸದ ತಮ್ಮ ಅವಜ್ಞಾಯ ಮಾಂಬತ್ಯ ಪೂರ್ತಿ ಅಚ್ಚಾ ಉದಂಬರಂ ಅಂತ. ನಾನು ಎಲ್ಲ ಪ್ರಾಣಿಗಳಲ್ಲಿದ್ದೇನಮ್ಮ, ಅಲ್ಲಿರುವ ನನ್ನನ್ನು ತಿರಸ್ಕಾರ ಮಾಡಿ ಒಳಗೆ ಕೂತ್ಕೊಂಡು ಪೂಜಾ ಮಾಡ್ತಾರೆ, ಆ ಪೂಜಾ ನಾವು ಸ್ವೀಕಾರ ಮಾಡಲ್ಲ ಅಂತ ಕಪಿಲ್ ದೇವರು ಹೇಳಿದ್ದಾರೆ ತಮ್ಮ ತಾಯಿ. ಇಟ್ಟಿರುವಾಗ ಅಂತಾರ ಈ ಹೊರಗೆ ಕೊಡ್ತಕ್ಕಂಥದ್ದಾಯ್ತು. ಇನ್ನ ನಾವು ಅನುಭವಿಸೋದು ಭಗವತ್ ಪೂಜಾ, ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು ಅದು ಭಗವತ್ ಪೂಜಾನೇ. ಅದಕ್ಕೆ ಹೇಳ್ತಾರೆ ಉಪನಿಷತ್ ಹೇಳ್ತಾರೆ, ಈಗ ನಾವು ಅನುಭವಿಸೋದು ಯಾವ ಭಗವತ್ ಪೂಜಾ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇ ನಾವು ಸುಖ ಕೊಡ್ತಕ್ಕಂತಹ ವಸ್ತುಗಳು. ಈ ವಸ್ತುಗಳು ಯಾರು, ಇವು ನಮ್ಮನ್ನ ನಾವು ಸಂಪಾದನೆ ಮಾಡಿದ್ದೀವಿ ಅಲ್ಲ. ಶಬ್ದಾತ್ಮನೇ ಬೃಹಸ್ಪತಿ ಪ್ರಾಣಾಭ್ಯಾಮ ನಮಃ, ಶಬ್ದ ಬೃಹಸ್ಪತಿ ಮತ್ತು ಪ್ರಾಣ, ಪ್ರಾಣ ಅಪಾನ ದಾನ ಉದಾನ ಸಮಾನ ಇವರು ಅದು. ಇನ್ನು ಶಬ್ದ ಎಲ್ಲಿ ಹೋಗ್ತದೆ, ಆಕಾಶ ತತ್ವದಲ್ಲಿ ಹೋಗ್ತದೆ, ಆಕಾಶ ತತ್ವದಲ್ಲಿ ಹೋಗ್ತದೆ. ಆಗ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಗಣೇಶ ತನ್ನಲ್ಲಿ ಹುಟ್ಟಿದ ಮಾತ್ರ ಅವನ ಶಬ್ದವನ್ನು ತಂದು ತಾನು ಪ್ರಾಣದ ಕೈಯಲ್ಲಿ ಕೊಡ್ತಾನೆ. ಪ್ರಾಣ ಅಂತ ಹೇಳಿದ ಶಬ್ದಾತ್ಮೀಯ ಬೃಹಸ್ಪತಿ ಪ್ರಾಣಾಧ್ಯಾಮ ಅಂತ ತಿಳ್ಕೊಂಡು ಪ್ರಾಣದ ಕೈಯಲ್ಲಿ ಕೊಡ್ತಾನೆ. ಪ್ರಾಣದೇವರು ಅದನ್ನು ತಗೊಂಡು ಹೋಗಿ ಎಲ್ಲರ ಕಿವಿಯಲ್ಲಿ ಸಮಾನ ಪ್ರಾಣದೇವ್ ಇರ್ತಾರೆ, ಅವ್ರ ಕೈಯಲ್ಲಿ ಕೊಡ್ತಾರೆ. ಅವರು ದಿಗ್ದೇವತಿ ಅಲ್ಲಿ ಕಿವಿಯಲ್ಲಿ ದಿಗ್ದೇವತಿ ಇರ್ತಾರೆ, ಅವ್ರ ಕೈಯಲ್ಲಿ ಕೊಡ್ತಾರೆ. ಆ ದಿಗ್ದೇವತೆಗಳು ಆ ಶಬ್ದವನ್ನು ತಗೊಂಡು ಹೋಗಿ ಮನೋಭಿಮಾನಿಯಾಗಿರ್ತಕ್ಕಂತಹ ರುದ್ರದೇವರ ಕೈಯಲ್ಲಿ ಕೊಡ್ತಾರೆ. ರುದ್ರದೇವರು ತಗೊಂಡು ಹೋಗಿ ವಾಯುದೇವರ ಕೈಯಲ್ಲಿ ಕೊಡ್ತಾರೆ, ವಾಯುದೇವರು ತಗೊಂಡು ಹೋಗಿ ಲಕ್ಷ್ಮೀದೇವಿ ಕೈಯಲ್ಲಿ ಕೊಡ್ತಾರೆ. ಲಕ್ಷ್ಮೀದೇವಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಶಬ್ದ ಪರಮಾತ್ಮ ತನ್ನ ತನಗೆ ಯೋಗ್ಯವಾದದ್ದನ್ನು ತಾನು ತಗೊಂಡು ಲಕ್ಷ್ಮೀದೇವಿ ಕೊಡಲಿಕ್ಕೆ ಯೋಗ್ಯವಾದ ವ್ಯವಹಾರ ಮಾಡಿ ಲಕ್ಷ್ಮೀದೇವಿ ಕೊಟ್ಟು ಆಮೇಲೆ ಇನ್ನು ಬ್ರಹ್ಮವಾಯು ಸರಸ್ವತಿ ಭಾರತೀ ದೇವರು ಯೋಗ್ಯವಾದ ವಿಭಾಗ ಮಾಡಿ ಅವರಿಗೆ ಕೊಟ್ಟು ಆಮೇಲೆ ತತ್ವಾಭಿಮಾನಿ ದೇವತೆಗಳು ಅವರಿಗೆ ಯೋಗ್ಯವಾದದ್ದನ್ನು ಕೊಟ್ಟು ಆಮೇಲೆ ನಮ್ಮ ಅನುಭವಕ್ಕೆ ನಾನು ಶಬ್ದವನ್ನು ಕೇಳಿದೆ ಅಂತಕ್ಕಂಥ ಅನುಭವಕ್ಕೆ ತಂದುಕೊಟ್ಟು ನಮ್ಮ ಬಾಳಿ ಮೂಲಕವಾಗಿ ಮತ್ತೆ ಆಕಾಶ ತತ್ವವನ್ನು ಸೇರಿ ಆಕಾಶೇ ಉತ್ಪತ್ತಿ ಆಕಾಶೇ ಲಯ ಅಂತಕ್ಕಂಥ ಒಂದು ವಾಕ್ಯ ಉಂಟು. ಸೊ ಅಂದಾಗ ಶಬ್ದ ಬಂತು, ಇಷ್ಟೆಲ್ಲ ದೇವತೆಗಳು ತಂದರು, ಯಾರು ಕೈ ಕೊಟ್ಟರು, ಯಾರಿಗೆಂತ ಕೊಟ್ಟರು, ಕಿವಿಯನ್ನು ಹಾಕಿದ್ರು, ನಮಗೆಂತಲ್ಲ, ನಾವು ಕೊಂಡ್ಕೊಂಡಿದ್ದೇವೆ, ನಮ್ದು ಟೇಪ್ ರೆಕಾರ್ಡ್ರು, ನಮ್ದು ಟೇಪು ನಮ್ಮದು ಅಂತಲ್ಲ, ಎಲ್ಲರ ಅಂತರ್ಯಾಮದ ಪರಮಾತ್ಮನ ಸೇವೆ ಅಂತ ಆ ಗಣೇಶ ಕೊಡ್ತಾ ಇದ್ದೇನೆ ಶಬ್ದವನ್ನು ತಂದು ಹಾಕ್ತಾ ಇದ್ದೇನೆ. ನಮ್ಮ ಕಿವಿಯಲ್ಲಿ ನಮ್ಮ ಇಂದ್ರಿಯಲ್ಲಿ ಹೇಗೆ ಅಂದರೆ ಒಂದು ಪೋಸ್ಟ್ ಬಾಕ್ಸ್ ಇದ್ದಾರೆ, ಪೋಸ್ಟ್ ಬಾಕ್ಸ್ ಕಟ್ಟಿರ್ತಾರೆ, ಎಲ್ಲೋ ಕಟ್ಟಿರ್ತಾರೆ, ಪೋಸ್ಟ್ ಬಾಕ್ಸ್ ಕಸ ಹಾಕ್ಲಿಕ್ಕೆ ಕಟ್ಟಿರ್ತಾರೆ. ಇಲ್ಲ, ನಮ್ಮ ಬಂಧು ಬಳಗದವರಿಗೆ ಬಂದ ಕಾಗದಗಳನ್ನು ತಗೊಂಡು ಹೋಗಿ ಅಲ್ಲಿ ಹಾಕ್ಬಿಡ್ತು ಅಂತಂದ್ರೆ ಆಗುತ್ತೆ. ಅದೆಲ್ಲೇ ನೀವು ಅಡಿವೊಂದು ಕತ್ತಿರಲಿ, ಒಂದು ಮರಕ್ಕೆ ಕತ್ತಿರಲಿ, ಆ ಕಾಗದ ಹಾಕ್ತು ಅದು ಅವ್ರಿಗೆ ಮುಟ್ಟಿಬಿಡುತ್ತೆ. ಹಾಗೆ ಅದೊಂದು ಪ್ರೊಸೀಜರ್ ಇತ್ತು. ಹಾಗೆ ನಮ್ಮ ಇಂದ್ರಿಯಗಳು ಒಟ್ಟೇ ಅಲ್ಲಿ ದೇವತೆಗಳು ತಂದು ಹಾಕ್ತಾ ಇದ್ದಾರೆ. ಶಬ್ದ ಸ್ಪರ್ಶ ರೂಪರಸಗಂಧಾದಿಗಳನ್ನು ಯಾರಿಗೆ, ಇಲ್ಲೆಲ್ಲ ಅಡ್ರೆಸ್ ಒಂದೇ ಅಡ್ರೆಸ್, ನಮ್ಮ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಹಾಕಿ ಅಡ್ರೆಸ್ ಒಂದೇ. ಆ ಪೋಸ್ಟ್ ಬಾಕ್ಸ್ ನೂರಾರು ಬೇರೆ ಬೇರೆ ಅಡ್ರೆಸ್ ಯಾರು, ನೂರಾರು ಜನ ಹಾಕಿರ್ತಾರೆ. ಅದರಿಂದ ಬೇರೆ ಆದರೆ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ದೇವತೆಗಳು ತಂದು ಹಾಕಿದ್ರೆ ಅಡ್ರೆಸ್ ಒಂದೇ. ಯಾವುದು ಬಿಂಬನಾದ ಶ್ರೀಹರಿ, ಬಹಳ ಅಂತರ್ಯಾಮಿಯಾಗಿದ್ದಾರೆ ಸ್ವಾಮಿ. ಬಿಂಬನಾದ ಶ್ರೀಹರಿ ನಿಮ್ಮ ಸೇವೆ ಗೋಸ್ಕರವಾಗಿ ನಾವು ಹಾಕ್ತಾ ಇದ್ದೀವಿ ಶಬ್ದದ್ದಾಗಿ. ಇನ್ನ ಸ್ಪರ್ಶ, ಸ್ಪರ್ಶಕ್ಕೆ ಅಪಾನಾತ್ಮನೆ, ಸ್ಪರ್ಶಾತ್ಮನೆ ಅಪಾನಾಯ ಮಹಾನ್ ತಿಳ್ಕೊಂಡು ಹೇಳ್ತಾ ಇದ್ದೀವಿ ನಾವು. ಅಲ್ಲಿ ಆ ಸ್ಪರ್ಶ ಯಾವುದು, ವಾಯುತತ್ವದಿಂದ ಹುಟ್ಟಕ್ಕಂಥದ್ದು. ವಾಯುತತ್ವಕ್ಕೆ ಪ್ರವಾಹ ವಾಯುದೇವರು ಅಭಿಮಾನಿ, ಅವರು ತಗೊಂಡ್ಬಂದು ಆ ಸ್ಪರ್ಶವನ್ನು ತಾವು ಅಪಾನ ಪ್ರಾಣದೇವತೆ ಏನು ಕೊಡ್ತಾರೆ. ಅವ್ರು ತಗೊಂಡು ಹೋಗಿ ಎಲ್ಲರ ಚರ್ಮದಲ್ಲಿ ಉದಾಹರಣ ಪ್ರಾಣದೇವ್ ಇರ್ತಾರೆ, ಅವ್ರಿಗೆ ಕೊಡ್ತಾರೆ. ಅವರಲ್ಲಿ ಅಹಂಕಾರಿಕ ಪ್ರಾಣದೇವ್ ಇರ್ತಾರೆ ಚರ್ಮದಲ್ಲಿ, ಅವ್ರು ತಗೊಂಡು ಮತ್ತೆ ಮನೋಗ್ರಹ ಇರ್ತದೆ. ಆ ಮತ್ತೆ ವಾಯುದೇವರು ಲಕ್ಷ್ಮೀದೇವಿ ಪರಮಾತ್ಮ, ಮತ್ತೆ ಅದೇ ಮಾರ್ಗದಲ್ಲಿ ಪರಮಾತ್ಮ ಅವರವರಿಗೆ ಯೋಗ್ಯವಾದಂತ ಹಂಚು ಬಿಟ್ಟು ಆಮೇಲೆ ನಮಗೆ ಸ್ಪರ್ಶವನ್ನು ಅನುಭವಿಸದೇ ಇರತಕ್ಕಂತಹ ಜ್ಞಾನವನ್ನು ತಂದುಕೊಟ್ಟು ಮತ್ತೆ ನಮ್ಮ ಕೈ ಮೂಲಕವಾಗಿ ವಾಯುತತ್ವವನ್ನು ಸೇರಿಸ್ತದೆ. ವಾಯುತತ್ವ ಅಂದಾಗ ಸ್ಪರ್ಶ ಬಂತು ಎಲ್ಲರೂ ಬರೀ ಒಬ್ಬರದಲ್ಲ ಎಲ್ಲರಲ್ಲೂ ಅಂತರ್ಯಾದ ಪರಮಾತ್ಮನ ಪೂಜೆ ಮಾಡಿತು. ಆಮೇಲೆ ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟುಬಿಟ್ಟು ಮತ್ತೆ ವಾಯುತತ್ವವನ್ನು ಸೇರಿತು. ಇನ್ನ ತೇಜಸ್ತತ್ವ ಕವಿವಾದಿಯಾದ ಅಗ್ನಿ ತನ್ನ ಮಾತ್ರ ಗುಣವಾದ ರೂಪವನ್ನು ತೆಗೆದುಕೊಂಡು ಬಂದು ಜ್ಞಾನಪ್ರಾಣದೇವರು ಕೈಯಲ್ಲಿ ಕೊಡ್ತಾರೆ. ಜ್ಞಾನಪ್ರಾಣದೇವರು ಎಲ್ಲರ ಕಣ್ಣಲ್ಲಿ ಜ್ಞಾನಪ್ರಾಣದೇವರು ಇರ್ತಾರೆ. ಆಗ ಅವ್ರಿಗೆ ಎದ್ದು ಕೊಡ್ತಾರೆ. ಆಮೇಲೆ ಅಲ್ಲಿ ಅವರು ತಗೊಂಡು ಹೋಗಿ ಸೂರ್ಯ ಇರ್ತಾನೆ ಕಣ್ಣಿನಲ್ಲಿ, ಸೂರ್ಯನ ಕೈಯಲ್ಲಿ ಕೊಡ್ತಾರೆ. ಮತ್ತೆ ವೃದ್ಧದೇವ ಸ್ಥಾನ ಒಂದು ಜಂಕ್ಷನ್ ಇದ್ದಾಗೆ ಎಲ್ಲರೂ ಒಂದು ವೃದ್ಧದೇವರಿಗೂ ಕೊಡಬೇಕು, ಯಾಕೆ ಮನೋಭಿಮಾನಿಯಾಗಿದ್ದಾರಾದ್ರಿಂದ ಅವರಿಗೆ ಕೊಡಬೇಕು. ಅಲ್ಲಿಂದ ಮತ್ತೆ ವಾಯುದೇವರು ಲಕ್ಷ್ಮೀದೇವಿಗೆ ಪರಮಾತ್ಮ, ಮತ್ತೆ ಅದೇ ಮಾರ್ಗದಲ್ಲಿ ಅವರವರು ಯೋಗ್ಯವಾದ ರಸ ವಿಭಾಗ ಮಾಡಿ ಅವರ ಅನುಭವಕ್ಕೆ ತಂದುಕೊಟ್ಟು ಆಮೇಲೆ ನಾನು ರೂಪವನ್ನು ನೋಡಿ ಅಂತ ನನ್ನ ಅನುಭವಕ್ಕೆ ತಂದುಕೊಟ್ಟು ನಮ್ಮ ಪಾದದ ಮೂಲಕವಾಗಿ ತೇಜಸ್ತತ್ವವನ್ನು ಸೇರಿಬಿಡುತ್ತೆ ಅಂತ ಹೇಳ್ತಾರೆ ಉಪನಿಷತ್ತು. ಅದಾದ ಮೇಲೆ ಇನ್ನ ಅಪ್ಪತ್ತು ಕವಿಮಾರಿಯಾದ ವರ್ಣ ತನ್ನ ಮಾತ್ರ ಗುಣವಾದ ರಸವನ್ನು ತಂದು ತಾನು ಉದಾರ ಪ್ರಾಂತ್ಯದ ಕೈಯಲ್ಲಿ ಕೊಡ್ತಾನೆ. ಉದಾರ ಪ್ರಾಂತ್ಯವರು ಎಲ್ಲ ನಾರಿಯಲ್ಲಿ ಅಪಾರ ಪ್ರಾಂತ ಇರ್ತಾರೆ, ಅವ್ರ ಕೈಗೊಂದು ಕೊಡ್ತಾರೆ, ಅವರಲ್ಲಿ ವರ್ಣಕ್ಕೆ ಕೊಡ್ತಾರೆ. ಆ ವರ್ಣ ಕವಿಮಾರಿ ವರ್ಣ ಮತ್ತೆ ವೃದ್ಧರೆಯವರು ಮತ್ತೆ ವಾಯುದೇವರು ಮತ್ತೆ ಅದೇ ಪ್ರಕಾರ ವಾಪಸ್ ಬಂದ್ಬಿಟ್ಟು ಎಲ್ಲರೂ ನಾನು ರಸಾಸ್ವಾದನೆ ಮಾಡಿ ಅಂತ ಅನುಭವಕ್ಕೆ ತಂದುಕೊಟ್ಟು ಮೂರ್ತರ ದ್ವಾರದ ಮೂಲಕವಾಗಿ ಮತ್ತೆ ಅತ್ತತ್ವವನ್ನು ಸೇರಿತು. ಆಮೇಲೆ ಇನ್ನು ಪೃಥ್ವಿ ತತ್ವ ಕವಿಮಾರಿಯಾದ ಶನೇಶ್ವರ ಧರಾದೇವಿ ತಮ್ಮ ಮಾತ್ರ ಗುಣವಾದ ಗಂಧವನ್ನು ತಂದು ತಾವು ಸಮಾನ ಪ್ರಾಂತಿರುತ್ತಾರೆ. ಎಲ್ಲರ ಮೂಗಿನಲ್ಲಿ ಪ್ರಾಣದೇವಿರ್ತಾರೆ. ಪ್ರಾಣ ಅಪಾರ ಪ್ರಾಣ ಮುಖ್ಯ ಪ್ರಾಣ ಅಲ್ಲ, ಇವೆಲ್ಲ ದಾಸ ಪ್ರಾಣ. ಅದಾದ್ರೆ ಅವರು ಸೂರ್ಯದೇವಿಗಳು ಮತ್ತೆ ವೃದ್ಧದೇವಿ ಮತ್ತೆ ಯಥಾ ಪ್ರಕಾರವಾಗಿ ಬಂದು ನಾನು ಗಂಧವನ್ನು ಆಗ್ರಹಣ ಮಾಡಿದೆ ಅಂತ ಹೇಳಿ ಬುಧದ್ವಾರದ ಮೂಲಕವಾಗಿ ಪೃಥ್ವಿ ತತ್ವವನ್ನು ಸೇರಿ ಅಂದಾಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೆಲ್ಲ ದೇವತೆಗಳು ಕೊಡ್ತಕ್ಕಂಥವ್ರು. ಯಾರಿಗೆ ಕೊಡ್ತಾ ಇದ್ದಾರೆ? ನಾವು ಯಾವ ಗಿಡಕ್ಕೆ ತೊಪ್ಪಲವ್ರಿ ದೇವತೆಗಳು ಎಲ್ಲರೂ ಭಕ್ತರಿಗೆ ಆಮೇಲೆ ಪರಮಾತ್ಮರ ಸೇವಾ ಅಂತ ತಂದು ಈಗ ನಾವು ಮಠಕ್ಕೆ ಹೋಗ್ತೀವಿ, ಗುಳಿಗೆ ಹೋಗ್ತೀವಿ, ಅಲ್ಲಿ ಹಣ್ಣು ಕಾಯಿ ಹೋಗಿ ಕೊಟ್ಟರೆ ಅಲ್ಲಿ ಅರ್ಚಕರಿಗೆ ಅಂತ ಕೊಡ್ತೀವಿ ಎಲ್ಲ, ಅಥವಾ ಅಲ್ಲಿ ಪರಮಾತ್ಮನಿಗೆ ಅಂತ ಕೊಡ್ತೀವಿ ಅಷ್ಟೇ ಹೊರತು ಹಾಗೆ ದೇವತೆಗಳು ಶಬ್ದ ಸ್ಪರ್ಶ ರೂಪರಸಗಂಧಾದನ್ನ ಎಲ್ಲರೂ ಅಂತರ್ಯಾಮಿಯಾದ ಬಿಂಬನಾದ ಶ್ರೀಹರಿಗೆ ಅಂತ ಸಮಯ ನಾವೇನ್ ಮಾಡ್ತಾ ಇದ್ವಿ ಮಧ್ಯೆ ಕಿಡ್ನಾಪ್ ಮಾಡ್ತಾರೆ. ಎಲ್ಲಿಂದ ವೃದ್ಧರೇವರಿಂದ ವೃದ್ಧರೇವ್ರನ್ನ ಮುಂದಕ್ಕೆ ಸಾಕ್ಷೋದು ಇಲ್ಲೇ ಇದೆ ನಮಗೆ. ವೃದ್ಧರು ಯಾವಾಗ ರೂಪ ನೋಡಿದೆ ಶಬ್ದ ಕೇಳಿದೆ ರಸ ಅನುಭವ ಬಂತು ತಕ್ಷಣ ನಾವು ಅನುಭವಿಸ್ಬಿಡ್ತೀವಿ. ಅಲ್ಲಿಂದ ಮತ್ತೆ ಮುಂದಕ್ಕೆ ಪಾಸ್ ಆನ್ ಮಾಡೋ ಜ್ಞಾನ ಬೇಕು. ಅದನ್ನು ಕೇಳಿದ್ರೆ ವಿಜಯದಾಸರು ವೃದ್ಧರೇವರು ಸ್ತೋತ್ರ ಮಾಡ್ತಾ ಕೈಲಾಸ ವಾಸ ಗೌರೀಶ ತೈಲ ಧಾರೆಯಂತೆ ಮನಸ್ಸು ಕೊದು ಹರಿಯಲ್ಲಿ ಕೈಲಾಸ ವಾಸ ಗೌರೀಶ ಈಶವ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿಮ್ಮ ಪ್ರೇರಣೆ ಇಲ್ಲದೆ ಸ್ವಾಮಿ ಆ ತೈಲಧಾರೆ ಅಂತೆಂದು ತೈಲಧಾರೆ ನೀವು ಒಂದು ಕಿಲೋಮೀಟರ್ ಮೇಲಿಂದ ಹಾಕ್ರಿ ಅಲ್ಲಿ ಬ್ರೇಕ್ ಇರಲ್ಲ, ಏಕಧಾರೆ ಇಟ್ಟು ತೈಲಧಾರೆ ಅಂತಕ್ಕಂಥದ್ದು ಮಧ್ಯೆ ವಿಚ್ಛಿತ್ತಿ ಇಲ್ಲ. ನೀರು ಹಾಗಲ್ಲ, ನೀರು ಮಧ್ಯೆ ಮಧ್ಯೆ ವಿಚ್ಛಿತ್ತಿ ಬಂದು ಹೋಗುತ್ತೆ. ಅದಕ್ಕೋಸ್ಕರವಾಗಿ ತೈಲಧಾರೆ ಅಂತೆ ಸ್ವಾಮಿ ದೇವತೆಗಳೆಲ್ಲರೂ ಶಬ್ದ ಸ್ಪರ್ಶ ರೂಪದ ಸಗಂಧಾದಿಗಳನ್ನ ನಮ್ಮ ಬಿಂಬನಾದ ಶ್ರೀಹರಿಗೆ ಅಂತ ಕೊಡ್ತಾ ಇದ್ದಾರೆ ಸ್ವಾಮಿ. ಆದ್ರೆ ನಾನು ಅಜ್ಞಾನದಿಂದ ನಾನು ಸಂಪಾದನೆ ಮಾಡಿದ್ದೇನೆ, ನನ್ನ ಇಂದ್ರಿಯಗಳು ನಾನು ಅನುಭವಿಸ್ತೀನಿ ತಿಳ್ಕೊಂಡು ಹೇಳಿ ನಿಮ್ಮ ಹತ್ತಿರ ಬರ್ತಿರಲಿಕ್ಕೆ ನಾನು ಕೊಸ್ಕೊಂಡ್ಬಿಡ್ತಿದ್ದೆ ಸ್ವಾಮಿ. ಮುಂದೆ ವಾಯುದೇವರು ಲಕ್ಷ್ಮೀದೇವಿ ಪರಮಾತ್ಮನ ಸಮರ್ಪಣೆ ಮಾಡಬೇಕು ಎನ್ನುವ ಜ್ಞಾನ ಇಲ್ಲ, ಮಧ್ಯೆ ವಿಚ್ಛಿತ್ತಿ ಆಗ್ತಾರೆ. ಅದಕ್ಕೋಸ್ಕರವಾಗಿ ಆ ರೀತಿ ಮಧ್ಯೆ ವಿಚ್ಛಿತ್ತಿ ಆಗದಂತೆ ತೈಲಧಾರೆಯಿಂದ ತತ್ವಾಭಿಮಾನಿ ದೇವತೆಗಳಿಂದ ಬಂದ ಶಬ್ದ ಪರಿಸರ ಪರಿಸರಂದಾಗಲೂ ನಮ್ಮ ಬಿಂಬದೊಳಗೂ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಏಕಧಾರೆಯಂತೆ ಬುದ್ಧಿ ಕೊಡುತ್ತೆ ವಿಜಯದಾಸು ವೃದ್ಧದೇವರು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ತೈಲಧಾರಿಯಲ್ಲ, ತೈಲಧಾರೆಯಂತೆ ಮನಸ್ಸು ಕೂಡುವ ಹರಿಯಲ್ಲಿ ಕೈಲಾಸವಾಸ ಗೌರೀಶ ಈಶ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹ ದೇವತೆ ನಾವು ಅನುಭವಿಸುವುದೆಲ್ಲವೂ ಭಗವಂತನ ಪೂಜೆ. ನಾವು ಅನುಭವಿಸೋ ನಾವಲ್ಲ, ನಮ್ಮ ಬಿಂಬನಾದ ಶ್ರೀಹರಿಗೋಸ್ಕರವಾಗಿ ಕೊಡ್ತಾ ಇದ್ದಾರೆ, ಇದೆಲ್ಲ ನಿನ್ನ ಪೂಜೆ. ಈ ರೀತಿ ಸಮರ್ಪಣೆ ಮಾಡದೇನೆ ಇದು ನಿಜವಾದ ದೇವರು ಎಲ್ಲಿ ತಗೋತಾನೆ ಅಲ್ಲಿ ಅವನಿಗೆ ಕೊಡದೇನೆ. ನಾವು ಬರೇ ಸುಮ್ಮನೆ ಈ ರೀತಿ ಮಾಡಿ ನೀನು ಪೂಜೆ ಮಾಡಿದೆ ಅದ ಮಾಡಿದೆ ಇದು ಮಾಡಿದೆ ಇದ್ರ ಅರ್ಥ ಅಂತ ಹೇಳಿದ್ದಾರೆಷ್ಟು ಹೊತ್ತು ಪೂಜೆ ಬಿಡು ಅಂತಲ್ಲ ಅರ್ಥ. ಇದರರ್ಥ ಪೂಜೆ ಮಾಡಬೇಕು, ಮಾಡಿ ಅಲ್ಲಿ ವಿಹಿತ ವಿಹಿತ ತಿಳಿದು ಸತ್ಕರ್ಮ ಕಿಂಚಿತ್ತು ಮಾಡಿ ಅಘರಾಸಿ ದಹಿಸುವುದು ಅಹಿಸಾಯಿ ಒಲಿವಾಗಿ ಸದ್ಯ ವಿಜಯದಾಸರು. ಅದಕ್ಕೋಸ್ಕರ ದಾಸರಾಯರು ಕರ್ಮ ದ್ವೇಷಿಗಳಲ್ಲ, ಕರ್ಮ ಬಿಡು ಅಂತ ಹೇಳ್ತಕ್ಕಂಥವ್ರಲ್ಲ. ಮಾಡೋ ಕರ್ಮ ಸ್ವಲ್ಪ ಮಾಡಯ್ಯ, ಅದು ಅರ್ಥ ತಿಳ್ಕೊಂಡು ಮಾಡು. ಅರ್ಥ ತಿಳ್ಕೊಂಡು ಮಾಡಿದಾಗ ಪರಮಾತ್ಮ ಪ್ರೀತರಾಗ್ತೀನಿ. ಒಟ್ಟು ಜಗತ್ತಲ್ಲಿ ಇರುವುದೆಲ್ಲವೂ ಭಗವಂತನಿಗೋಸ್ಕರವಾಗಿ. ಈ ಜಗತ್ತಲ್ಲಿ ಬೇರೆ ಯಾರಾಗಿಲ್ಲ. ನಾರಾಯಣ ಪರಾವೇದ, ನಾರಾಯಣ ಪರಾಮಖ, ನಾರಾಯಣ ಪರಾಕ್ರಿಯ. ಜಗತ್ತಲ್ಲಿ ಏನೇನು ಎಲ್ಲರೂ ಭಗವಂತನ ಪೂಜಾಂತ ಸಮರ್ಪಣೆ ಮಾಡ್ತಾ ಇದ್ದರು. ನಾವು ಮನುಷ್ಯರು ಯಾರು ಕೊಡ್ತಾರೆ ಅಷ್ಟು ಜ್ಞಾಪದಲ್ಲಿಟ್ಟುಕೊಂಡು ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾಗಿ ಒಂದು ಅಗಳಿನೊಳಗೆ ಅನಂತಾಂಶದಿಂದ ಖಂಡನೆಂದರಿಸಿ ಜಗದಿ ಜೀವನ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಇಬ್ಬಗೆಯ ರೂಪವನ್ನು ಅರಿತು ಬುಂದಿಸುವ ಅರ್ಪಿಸುವ ಅವನೊಡಿಗೆ. ಸ್ವಾಮಿ ಅನ್ನದಲ್ಲಿದ್ದು ಅನ್ನ ರೂಪನಾಗಿದ್ದು ನೀನೇ ತೃಪ್ತಿ ಕೊಡ್ತಾ ಇದ್ದೀನಿ. ಅನ್ನಕ್ಕೆ ಆ ಯೋಗ್ಯತೆ ಇಲ್ಲ, ನಾನು ಭೋಜನ ಮಾಡೋ ಯೋಗ್ಯತೆ ನನ್ನಲ್ಲಿಲ್ಲ. ಅನ್ನದ ಅಂತಕ್ಕಂಥ ರೂಪದ ನನ್ನಲ್ಲಿದ್ದು ನೀನೇ ತಗೊಳ್ತಾ ಇದ್ದೀನಿ ಸ್ವಾಮಿ. ಇನ್ನು ಅನ್ನದ ಅಂತಕ್ಕಂಥ ರೂಪದ ಪಡಿಸುವವರಿದ್ದು ನೀನೇ ಕೊಡ್ತಾ ಇದ್ದೀನಿ. ಪಡಿಸುವವರಿದ್ದು ಕೊಡ್ತಾ ಇದ್ದೀನಿ, ಅನ್ನದಲ್ಲಿದ್ದು ತೃಪ್ತಿ ಕೊಡ್ತಾ ಇದ್ದೀನಿ, ನನ್ನಲ್ಲಿದ್ದು ಭೋಜನ ಮಾಡ್ತಿದ್ದೀನಿ ಅಂದಾಗಿ ಏನು ಸ್ವಾಮಿ. ನಿಂದೆ ಎಲ್ಲ ನನ್ನ ಪಾತ್ರ ಏನು, ಇದು ನಿನ್ನ ಪೂಜಾ ಅನ್ನೋದೆಷ್ಟು ಅಷ್ಟೇ ನನ್ನ ಪಾತ್ರ. ನಾವೇನು ದುಡಿಬೇಕಾಗಿಲ್ಲ, ಖರ್ಚು ಮಾಡಬೇಕಾಗಿಲ್ಲ. ನಡೀತಾರೆ ಮಲ್ಲಿ ನೀರು ಬಂದಾಗ ಹಿಡ್ಕೋಬೇಕು, ಇಲ್ಲದ್ರೆ ಮತ್ತೆ ಮಾಡಿದ ದಿವಸ ಅದನ್ನು ಮಾಡಿದ ದಿವಸ ನೀರು ಇಲ್ಲೇ ಇಲ್ಲ. ಮನುಷ್ಯ ಜನ್ಮ ಬಂದ ಅದನ್ನೇ ಗಂಗಾದಾಸ ಮುಂದೆ ಹೇಳ್ತಾರೆ. ಅರಿಯದಿದ್ದರು ಎಮ್ಮಳಿತ್ತು ಅನವರದ ವಿಷಯಗಳು ಜ್ಞಾನೋತ್ತರದಿ ತನಗರ್ಪಿಸಲು ಅಪರೋಕ್ಷ ಜ್ಞಾನ ಅಂತ ಹೇಳ್ಬಿಡ್ತೀವಿ ನಾವು. ಅಲ್ಲ ಇದು ಗೊತ್ತಿದ್ದೆ ನಮಗೆ ಜ್ಞಾನೋತ್ತರದಿ ತನಗರ್ಪಿಸಲು ಹರೆಯರು ಮೋಕ್ಷ ಚಿತ್ಸುಗಿತ್ತು ಸಂತೈಪ. ಇದು ಯಾವಾಗ ನೀವು ಮನುಷ್ಯ ಜನ್ಮ ಚಿಂತನೆ ಮಾಡಿದ್ರೆ ಬರೇ ಬ್ರಾಹ್ಮಣ ಒಂದೇ ಅಲ್ಲ, ಸರಿದು ಕಾಲ ಪ್ರವಾಹಗಳು ಕಂಡರಿಯು ಸರಿ ಕಾಣದಿರೆ ಪರಿವವು ಮರಳಿ ಮಜ್ಜನ ಪಾನ ಗೈದ ಪರಿಯಿಂದ ಸುಖವು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀರು ಹರಿತಾಗ ತನ್ಮಟ್ಟಿ ತಾನೆ ನೀವು ಬರ್ರಿ ಸ್ನಾನ ಮಾಡಿ ನೀರು ತಗೊಂಡು ಹೋಗುತ್ತಾ ಅದೇ ನಮ್ಮನ್ನು ಕಾರ್ಯಲ್ಲ. ಆಗ ಹರಿತಾರು ಹೋಗಿ ನಾವಾಗಿ ಸ್ನಾನ ಮಾಡಿ ನೀರು ತುಂಬ್ಕೊಂಬಂದ್ರೆ ನಮಗುಂಟು, ಇಲ್ಲಿ ಹೋದ್ರೆ ನೀರು ತುಂಬ್ಕೊಂಡು ಹೋಗಿಲ್ಲ ಸ್ನಾನ ಮಾಡಿಲ್ಲ ಅದೇ ನಮ್ಮ ಮೇಲೆ ಸಿಟ್ಟಾಗಲ್ಲ. ತಾನು ಹರಿಯೋದು ಬಿಡಲ್ಲ, ತನ್ಮಟ್ಟಿ ತಾನು ಆಗ್ತಿದ್ದೀವಿ. ಹಾಗೆ ದೇವತೆಗಳು ಎಲ್ಲರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಹದಿಂದ ಆಗ್ತಕ್ಕಂಥದ್ದು ಪರಮಾತ್ಮನ ಪೂಜಾ, ಇನ್ನು ಎಲ್ಲರ ದೇಹದಿಂದ ಆಗ್ತಕ್ಕಂಥದ್ದು ಪರಮಾತ್ಮನ ಪೂಜಾ ಅಂತ ಸಮರ್ಪಣೆ ಆಗುತ್ತೆ ಆಚಾರ. ಯಥಾಕಾಲ ಮನುಷ್ಯಾದ್ಯೈ ಭೋಕ್ಷ ಮಾಡುವ ಶರೀರವಿಗೆ ತತ್ಸರ್ವಂ ಎಷ್ಟು ಪೂಜಾಸ್ತು ಪ್ರಿಯತಾಮ್ಯ ಆಚಾರ ಮಾತಂತೆ ಸಾರ್ವ. ಬರೇ ನಮ್ಮ ದೇಹದೊಂದೇ ಎಲ್ಲ ಸಮರ್ಪಣೆ, ಎಲ್ಲರ ದೇಹದಲ್ಲಿ ಪರಮಾತ್ಮ ಇಟ್ಕೊಂಡು ಸ್ವೀಕಾರ ಮಾಡ್ತಾನೆ. ಅವ್ರು ಏನೇನು ಅನುಭವಿಸ್ತಾನೆ ಅದೆಲ್ಲೂ ಸ್ವಾಮಿ ಅಂತರ್ಯಾಮಿಯ ಕೃಷ್ಣ. ಎಷ್ಟು ಸುಲಭ ನೋಡಿ, ಇದಕ್ಕೆ ಕಾಸು ಖರ್ಚಿಲ್ಲ, ದೇಹ ದಂಡನೆ ಇಲ್ಲ, ವಿಪರೀತವಾದ ಪಾಂಡಿತ್ಯ ಬೇಕಿಲ್ಲ, ಕಟ್ಟು ಮಾಡ್ಕೋಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ ಅನುಸಂಧಾನ. ಅದಕ್ಕೋಸ್ಕರ ಮನೆಯೇ ಮನುಷ್ಯ ನಾವು ಕಾರಣ ಬಂಧ ಮುಖ್ಯವೋ, ಮನಸ್ಸೇ ಬಂಧಕ್ಕೂ ಕಾರಣ ಮೋಕ್ಷಕ್ಕೂ ಕಾರಣ. ಈ ರೀತಿಯಾಗಿ ಸ್ವಗತ ಭೇದ ವಿವರ್ಜಿತರ ಅಲ್ಲಿರ್ತಕ್ಕಂತಹ ಭಗವಂತನಿಗೆ ಇಲ್ಲಿರೋ ಭಗವಂತನ ಭೇದ ಇಲ್ಲೇ ಇಲ್ಲ. ಇದೇ ಯೋಗ ಅಂತ ಕಪಿಲ್ ದೇವ್. ಯೋಗ ಅಂದ್ರೆ ಏನು, ಮೂಗಿಟ್ಟು ಕೂತಕ್ಕಂತಹದ್ದಲ್ಲ, ಯುದ್ಧ ಭಗವತ್ ರೂಪದ ಐಕ್ಯ ಚಿಂತನೆ ಏನಿದೆ ಅದೇ ದೊಡ್ಡ ಪೂಜಾ ಬ್ರಹ್ಮಾಂಡ ಅಂತ ಬಹಿಸ್ತಾನ. ಅಧಿರೂಪಾಣಿ ಸರ್ವಶಃ ಆತ್ಮ ವೃತ್ತಪ್ಪಗೇನ ಐಕ್ಯ ಚಿಂತನ ಪರಮಾರ್ಥ ಮುಂದೆ ಆಚಾರ. ಅದನ್ನು ಹೇಳ್ಬಿಟ್ಟು ಇವ ಸಾಯಂಕಾಲ ಈ ರೀತಿ ಊಟ ಮಾಡಿದ್ರೆ ಫಲ ಏನು, ಈ ರೀತಿ ಊಟ ಮಾಡಿದ ಫಲ ಏನು ಅಂದ್ರೆ ಈ ಪರಿಯಲ್ಲಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾತಿ ನಿತ್ಯ ಮಹಾಸು ಯಜ್ಞಗಳ ಆಚರಿಸಿದವರು. ಒಪ್ಪುದು ಇಪ್ಪುದು ಬಪ್ಪುದೆಲ್ಲ ರಮಾಪತಿ ಅಧಿಷ್ಠಾನವೆನನು ಕೃಪಾಪಯೋನಿಗೆ ಮಾತನಾಡಿಸುವನು ಜನನಿ ಅಂತ ಹೆಂಚಿರ್ತಾರೆ. ಬರೀ ಇದೆಲ್ಲ ಹಿಂದಿನ ಜನ್ಮಕ್ಕೆ ಸಮರ್ಪಣೆ ಮಾಡ್ತು, ಒಪ್ಪುದು ಹಿಂದಿನ ಜನ್ಮಗಳಲ್ಲಿ ಏನು ಮಾಡ್ತಿ ಅದನ್ನು ಸಮರ್ಪಣೆ ಮಾಡು ಅಂತ ಹೇಳ್ತಾರೆ. ಮುಂದಿನ ಜನ್ಮಗಳಲ್ಲಿ ಎಲ್ಲಿ ಬಂತು ಗೊತ್ತಿಲ್ಲ, ಅದನ್ನ ಈಗಲೇ ಅಡ್ವಾನ್ಸ್ ರಿಸರ್ವೇಷನ್ ದೇವರಿಗೆ ಸಮರ್ಪಣೆ ಮಾಡು. ಈಗಂದಂತೂ ಸರಿ ಸರಿ ಅಂತ ತಿಳ್ಕೊಂಡು ನಿತ್ಯ ಎರಡತ್ತು ಭೋಜನ ಮಾಡಿದ್ರು ಏಕಾದಶಿ ಉಪವಾಸ ಮಾಡಿದ್ರೆ ಫಲ ಬರುತ್ತೆ. ಅದನ್ನು ಸಾಯಂಕಾಲ ಇನ್ನು ವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳ್ತೇನೆ. ತುಂಬ ಭೋಜನ ಮಾಡಿದಾಗ ದಿನ ಎರಡೊತ್ತು ಭೋಜನ ಮಾಡಿದ್ರು ಉಪವಾಸ ನಿತ್ಯೋಪವಾಸ ಮಾಡಿದ ಫಲ ಬರ್ತದೆ ಅಂತಕ್ಕಂಥದ್ದನ್ನ ಹೇಳಿ. ಅನ್ನದಲ್ಲಿ ಅನ್ನ ರೂಪನಾಗಿ ನೀನಿದ್ದೀಯ, ಅಲ್ಲಿ ಖಂಡಾಖಂಡ ರೂಪಗಳು, ಅಖಂಡ ರೂಪ ತಪ್ಪೇಲಿಯಲ್ಲಿ ತೋಳಿ ಮೇಲೆ ಬರ್ತಕ್ಕಂಥದ್ದು ಖಂಡ ರೂಪ, ಮತ್ತಾಮೇಲೆ ಅನ್ನಗಳನ್ನ ಅಗದಾಗ ಅದರಿಂದ ಆಗ್ತಕ್ಕಂತಹ ಸಣ್ಣ ತುಣುಕಿನಲ್ಲೂ ಭಗವದ್ ರೂಪ ಪೂರ್ಣ ರೂಪ. ಈ ರೀತಿ ಖಂಡಾಖಂಡ ರೂಪಗಳನ್ನು ಅರಿತು ಪರಮಾತ್ಮ ಅಲ್ಲಿದ್ದು ತೃಪ್ತಿ ಕೊಡ್ತಾ ಇದ್ದಾನೆ. ನಮ್ಮಲ್ಲಿದ್ದು ತಾನೇ ಆನಂದ ಪಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ನಮ್ಮ ಪಾತ್ರನೇ ಒಬ್ಬ ಪೋಸ್ಟ್ ಮ್ಯಾನ್ ಇದ್ದಾಗ ಅಷ್ಟೇ ಹೊರತು ಪಾಸ್ ಆನ್ ಮಾಡಿಬಿಟ್ರಾಯ್ತು. ಈ ರೀತಿ ತಿಳಿದುಕೊಂಡು ಭೋಜನ ಮಾಡಿದೆ ನಿತ್ಯ ಉಪವಾಸ ಮಾಡಿದ ಫಲ ಬರುತ್ತದೆ ಅಂತ. ಅದ್ಯಾಕೆ ಹಾಗೆ ಬರ್ತದೆ ಅಂತ ಒಂದು ಪ್ರಶ್ನೆ ಮುಂದಿಂದ ಹೇಳ್ತಾರೆ. ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹಾಸು ಯಜ್ಞಗಳ ಆಚರಿಸಿದವನು ಕೋಪುದು ಇಪ್ಪುದು ಬಪ್ಪುದೆಲ್ಲ ರಮಾಪತಿ ಅಧಿಷ್ಠಾನವೆನರು ಕೃಪಾಪಯೋನಿಧಿ ಮಾತನಾಡಿಸುವನು ಜನನಿಯಂತೆ ತಿಳುವಳಿ. ಅಂದ್ರೆ ಯಾಕೋಸ್ಕರವಾಗಿ ಅಂದ್ರೆ ನಾವು ಉಪಯೋಗಿಸ್ತರು ಉಪಯೋಗಿಸ್ತಾಗಲ್ಲ ಅಂತಷ್ಟೇ. ಉಪಯೋಗಿಸ್ತರು ಇದೇನೆ ನಿಜವಾದ ಪುಂಖಾನು ಪುಂಖ ವಿಷಯ ಈಕ್ಷಣ ತತ್ಪರೋಪಿ ಬ್ರಹ್ಮಾವಲೋಕನ ವಿಧಿಂ ನಜಹಾತಿ ಯೋಗಿ ಸಂಗೀತ ತಾಳ ಲಯ ನೃತ್ಯ ಸಮನ್ವಿತೋಪಿ ಮೌಳಿಸ್ತ ಕುಂಭ ಪರಿರಕ್ಷಣ ಧಿರ್ನತೀವ ಅಂತ ಒಂದು. ಪುಂಖ ಜ್ಞಾನಿಯಾದವನು ಯೋಗಿಯಾಗಿರ್ತಕ್ಕಂಥವನು ಹೇಗಿರ್ತಾನೆ ಅಂತಂದ್ರೆ ಅವನೇನು ಎಲ್ಲಾದ್ರೂ ಬಿಟ್ಬಿಡ್ತಾನೆ ಅಂತಲ್ಲ, ಪುಂಖಾನು ಪುಂಖ ವಿಷಯ ಈಕ್ಷಣ ತತ್ಪರೋಪಿ ಸೀರೀಸ್ ಒಂದಾದ ತಿನ್ನಕ್ಕೊಂದು ತಾನು ವಿಷಯದಲ್ಲಿ ತಲ್ಲೀನಾಗಿದ್ದು ಅದನ್ನು ಅನುಭವಿಸ್ತಾ ಇದ್ದುಕೊಳ್ಳಲು ಬ್ರಹ್ಮಾವಲೋಕನ ವಿಧಿ ನಾ ಜಾಹಾತಿ. ಅಲ್ಲಿ ಪರಬ್ರಹ್ಮ ಶಬ್ದವಾಚ್ಯನಾದ ಪರಮಾತ್ಮನ ನೋಡುವ ಪರಿಪಾಠವನ್ನು ಮರೆಯಲ್ಲ. ಈ ಹೇಗೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಸಂಗೀತ ತಾಳ ಲಯ ನೃತ್ಯ ಸಮನ್ವಿತೋಪಿ ಮೌಳಿಸ್ತ ಕುಂಭ ಪರಿರಕ್ಷಣ ಜೀರ್ಣತೀವ. ನಮ್ಮ ಕಡೆಗೆ ಗಂಡು ಜೋಗ್ತಿಯವರು ಅಂತ ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಕಾಲಿ ಗೆಜ್ಜೆ ಕಟ್ಕೊಂಡಿರ್ತಾರೆ, ತಲೆಯ ಮೇಲೆ ಒಂದು ಕೊಡ ಇಟ್ಕೊಂಡಿರ್ತಾರೆ, ಅದಕ್ಕೊಂದು ದೇವಿಯ ಮುಖವನ್ನು ಇಟ್ಕೊಂಡಿರ್ತಾರೆ ಬೆಳ್ಳಿದು. ಅವರು ಹಾಡು ಹೇಳ್ತಿರ್ತಾರೆ, ಕುಣಿತಿರ್ತಾರೆ, ತಾಳ ತಪ್ಪಲ್ಲ ಲಯ ತಪ್ಪಲ್ಲ, ಆಮೇಲೆ ತಲೆ ಮೇಲೆ ಕೊಡ ಬೀಳ್ದ ಹಾಗೆ ನೋಡ್ಕೊತಿರ್ತಾರೆ. ಒಂದ ಹಾಡು ಹೇಳ್ತಾ ನಾಟ್ಯ ಮಾಡ್ತಾ ಇದ್ರು, ತಾಳ ಲಯಗಳನ್ನ ತಪ್ಪದೇನೆ, ರಾಗವನ್ನು ತಪ್ಪದೇನೆ, ತಲೆ ಮೇಲೆ ಕೊಡದು ಕಲಿತು ಗಮನ ಅಂತಕ್ಕಂಥ ಆಗುತ್ತೆ. ಹಾಗೆ ಜ್ಞಾನಿಗಳಾಗಿರ್ತಕ್ಕಂಥವ್ರು, ಯೋಗಿಗಳಾಗಿರ್ತಕ್ಕಂಥವ್ರು ಎಲ್ಲಾ ವಿಧವಾಗಿರ್ತಕ್ಕಂತಹ ಶಾಸ್ತ್ರ ವಿಹಿತವಾದ ಸುಖಗಳಲ್ಲಿ ತಲ್ಲೀನವಾಗಿದ್ದು ಭಗವಂತನನ್ನು ನೋಡುವ ಪರಿಪಾಠ ಮರೆಯಲ್ಲ. ಹೇಗೆ ಭಗವಂತ ನೋಡ್ತಾ ಇದ್ದೇನೆ, ಹೀಗಷ್ಟೆ ಅಲ್ಲಿದ್ದು ಕೊಡ್ತಾ ಇದ್ದಿ, ನನ್ನಲ್ಲಿದ್ದು ತಗೋತಾ ಇದ್ದೀವಿ ಸ್ವಾಮಿ. ಮತ್ತೆ ಇಷ್ಟಾದ ಯಾತಕ್ಕೋಸ್ಕರವಾಗಿ ನಮ್ಮ ಕರ್ಮಕ್ಷಯವಾಗಬೇಕಾಗಿದೆ. ಸುಖ ಪ್ರಾರಬ್ಧ ಕಳ್ಕೋಬೇಕಾದ್ರೆ ಮತ್ತೆ ಅನುಭವಿಸ್ಬೇಕಲ್ಲ, ಅನುಭವಿಸೋದಕ್ಕೋಸ್ಕರ ಸುಖ ಪ್ರಾರಬ್ಧ ಕಳೆಯುವುದಕ್ಕೆ ನೀನೇ ಅನೇಕ ರೂಪಗಳನ್ನು ತೆಗೆದುಕೊಂಡು ವಿಶ್ವ ಭೋಗ ವಸ್ತುಗಳಲ್ಲಿದ್ದು ಕೊಡ್ತಾ ಇದ್ದಿ, ನನ್ನಲ್ಲಿದ್ದು ನೀನೇ ತಗೋತಾ ಇದ್ದಿ, ನಿಂದ ನಿಂಗೆ ಸಮರ್ಪಣೆ ಮಾಡಿ, ನಮಗೆ ಕರ್ಮಕ್ಷಯವಾಯಿತು, ನಿನ್ನ ಪೂಜಾನೂ ಆಯ್ತು. ಈ ಅನುಸಂಧಾನದಲ್ಲಿರ್ತಕ್ಕಂಥವರಿಗೆ ಅದು ದೋಷ ಅಂತಕ್ಕಂಥದ್ದು ಬರೋದೇ ಇಲ್ಲ. ಈ ರೀತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಉಪಾವೃತ್ತಿಸ್ತು ಬಾಧ್ಯವೇಭ್ಯೋ ಉಪವಾಸದ್ದು ಇದನ್ನೇ ಹೇಳ್ತಾ ಇದ್ದಾರೆ. ಉಪಾವೃತ್ತಿಸ್ತು ಬಾಧ್ಯವೇಭ್ಯೋ ಎಷ್ಟು ವಾಸೋ ಗುಣೇ ಸಹ ಉಪವಾಸ ಇತಿ ಜ್ಞೇಯ ನ ಶರೀರಸ್ಯ ಶೋಷಣಂ ಅಂತ ಹೇಳ್ತಾ ಇದ್ದಾರೆ. ಉಪವಾಸ ಅಂದ್ರೆ ಏನು, ನಿರಾಹಾರ ಮಾಡ್ತಾ ಇದ್ದೀವಿ ಇಲ್ಲಿ ಕೊತ್ತ ಕೀಟನು. ಆದ್ರೆ ನಿಜವಾದ ಶಾಸ್ತ್ರ ದೃಷ್ಟಿಯಿಂದ ಉಪವಾಸ ಅಂದ್ರೆ ಏನು ಅಂತ ಹೇಳ್ತಾರೆ. ಉಪಾವೃತ್ತಿಸ್ತು ಪಾಪೇಭ್ಯೋ ಎಷ್ಟು ವಾಸೋ ಗುಣೈ ಸಹ. ಅಂದ್ರೆ ಗುಣ ಅಂತಂದ್ರೆ ಈ ಶಬ್ದ ಸ್ಪರ್ಶಗಳು ಪರಸಗಂಧಾದಿಗಳು ನಮ್ಮ ಇಂದ್ರಿಯಗಳು ಇವೆಲ್ಲ ಗುಣಕಾರಿಗಳು ಇವೆಲ್ಲ ಕೂಡ. ಅದರ ಜೊತೆಗೆ ಇದ್ರು ಕೂಡ ತಾನು ಅದನ್ನು ಅನುಭವಿಸ್ತಾ ಇದ್ರು ಕೂಡ ಉಪಾ ಪಾಪೇಭ್ಯ ಎಷ್ಟು ವಾಸೋ, ಅದರಿಂದ ಬರ್ತಕ್ಕಂತಹ ಪುಣ್ಯ ಪಾಪಗಳಲ್ಲಿ ಲೇಪವಿಲ್ಲದಂತೆ ಇದ್ದಿರ್ತಾನೆ. ಇಲ್ಲಿ ಅದನ್ನು ಉಪವಾಸ ಅಂತ, ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ವಾಸವಾಗಿರ್ತಕ್ಕಂಥದ್ದು, ಹತ್ತಿರ ನೀನಿದ್ದೀವಿ ಅಂದ್ರೆ ಏನರ್ಥ ಇದರ್ಥ ಆಗಲಿ ಅಂದ್ರೆ ಪ್ರತಿನಿತ್ಯವೂ ಹತ್ತು ದಿವಸ ಇವತ್ತು ಏಕಾದಶಿ ಹನ್ನೊಂದನೇ ದಿವಸ ಇತ್ತು, ಒಂದು ಪಕ್ಷದಲ್ಲಿ ಎಂದಾದ್ರೂ ಉಪವಾಸ ಮಾಡು ಅಂತ ಹೇಳ್ಬಹುದಾಗಿತ್ತಲ್ಲ. ಯಾಕೆ ಹದಿನೈದು ನ್ಯಾಯವಾಗಿ ಹುಣ್ಣಿಮೆ ಅಮಾವಾಸಿ ವಿಷ್ಣು ಪಂಚಕ್ಕೆ ಉಪವಾಸ ಮಾಡ್ತಕ್ಕಂಥ ಒಂದು ದಿವಸ ಅವತ್ತಾದ್ರೂ ಹೇಳ್ಬಹುದಾಗಿತ್ತು, ಹನ್ನೊಂದನೇ ದಿವಸನೇ ಯಾಕೆ ಹೇಳಿದರು ಅಂತಂದ್ರೆ ಹತ್ತು ದಿವಸ ಯಾರಿಗೂ ಫಲ ಬರ್ತದೆ ಎಂದು ಹೇಳ್ತಾ ಇದ್ದಾರೆ. ಹತ್ತು ದಿವಸ ಹತ್ತು ಇಂದ್ರಿಯಗಳಲ್ಲಿ ನೀನಿದ್ದಿ ಅಂತ ತಿಳಿದುಕೊಂಡು ಆ ಇಂದ್ರಿಯಗಳಿಂದ ನಿನ್ನ ಪೂಜೆಯನ್ನು ಮಾಡಿದ್ದೇನೆ. ಹತ್ತು ದಿವಸ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಂದ ಎಲ್ಲವನ್ನೂ ಅನುಭವಿಸ್ತಾ ನಾನು ಅನುಭವಿಸಿಲ್ಲ, ಆ ಋಷಿಕೇಶ ನಾಮಕರಾದ ಪರಮಾತ್ಮನ ಇಂದ್ರಿಯದಲ್ಲಿದ್ದೀ ನೀ ತಗೋತಾ ಇದ್ದಿ ಅಂತ ತಿಳ್ಕೊಂಡು ನಿಂದ ನಿಂದು ಸಮರ್ಪಣೆ ಮಾಡಿಬಿಟ್ಟಿದ್ದೇನೆ. ಇವತ್ತು ಏಕಾದಶಿ ಹನ್ನೊಂದನೇ ಇಂದ್ರಿಯ ಮನಸ್ಸು ಹತ್ತು ಇಂದ್ರಿಯಗಳಿಗೆ ಉಪರಮಾಗತ್ತು. ಹತ್ತು ಇಂದ್ರಿಯಗಳು ಉಪರಮವನ್ನು ಕೊಟ್ಟು ಏಕಾದಶೇಂದ್ರಿಯವಾದ ಮನಸ್ಸಿನಿಂದ ನಿನಗೆ ಹತ್ತಿರವಾಗಿದ್ದೇನೆ. ಅಂದ್ರೆ ಹತ್ತು ದಿವಸ ಈ ರೀತಿ ಸಮರ್ಪಣೆ ಮಾಡಿರಬೇಕು. ಸಮರ್ಪಣೆ ಮಾಡಿದ್ದಾಗ ಆಗ ಅವರಿಗೆ ಏಕಾದಶೇಂದ್ರಿಯ ಮನಸ್ಸು ಮನಸ್ಸಿನಿಂದ ಆ ದಿವಸ ಪರಮಾತ್ಮನ ಹತ್ತಿರ ಇಟ್ಕೊಂಡು ಇರ್ತಕ್ಕಂಥದ್ದು ಇದು. ಅದಕ್ಕೆ ಏಕಾದಶಿ ಅಂತ ತಿಳ್ಕೊಂಡು ಹನ್ನೊಂದನೇ ದಿವಸ ಹೇಳಿದ್ದಾರೆ. ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದೇನಂದ್ರೆ ಅದು ಉಪವಾಸ. ಪುಂಕಾನು ರೂಪಾವೃತ್ತಿಸ್ತು ಪಾಪೇಭ್ಯೋ ಯಸ್ತು ವಾಸೋ ಗುಣೈಸ್ಸಹ. ಆ ವಸ್ತುವಿನ ಜೊತೆಗೆ ಇದ್ರು ಕೊಡಲು ಅನುಭವಿಸ್ತಾ ಇದ್ರು ಕೊಡಲು ಅದರ ಲೇಪವಿಲ್ಲದಂತೆ ಅದರ ಪಾಪ ಲೇಪವಿಲ್ಲದಂತೆ ಇರ್ತಕ್ಕಂಥದ್ದು ಉಪವಾಸ. ಇರ್ತಕ್ಕಂಥದ್ದು ಈ ಜ್ಞಾನವಿಲ್ಲದೆ ಮಾಡಿರ್ತಕ್ಕಂಥದ್ದು ಕೇವಲ ಶರೀರ ಶೋಷಣೆ. ಅದಕ್ಕೋಸ್ಕರವಾಗಿ ನಮ್ಮದೇನು ಹಾಗಾದ್ರೆ ಪ್ರತಿನಿತ್ಯವೂ ಯಾವುದೇ ಇಂದ್ರಿಯಿಂದ ಅನುಭವಿಸಿದ್ರು ಆಯಾ ಇಂದ್ರಿಯ ಅಂತರ್ಗತ ಪರಮಾತ್ಮನಿಗೆ ಆ ಕ್ಷಣ ಸಮರ್ಪಣೆ ಮಾಡುವುದು. ಯಾಕೆ ಅಲ್ಲಿದ್ದು ಕೊಡ್ತಾ ಇದ್ದಾನೆ, ಇಲ್ಲಿದ್ದು ತಗೋತಾ ಇದ್ದಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿ. ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿದ್ರು. ಹರಿಯಿಂದ ಬಿಂಬ ಈ ರೀತಿ ಇರ್ತಕ್ಕಂಥ ಈ ರೀತಿ ತಿಳಿದುಕೊಂಡು ನಾವು ಮಾಡಿದಾಗ ಅದು ಉಪಯೋಗಿಸ್ತಿರು ಉಪಯೋಗಿಸ್ತಾಗಲ್ಲ. ಇನ್ನು ಮಹಾಭಾರತದಲ್ಲೂ ಕಥೆ ಕೇಳಿದ್ದೀನಿ. ಇದನ್ನು ಮುಂದೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಜಗನ್ನಾಥ ದಾಸರು. ಪತಿಯೊಡನೆ ಮನ ಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದಿಳಿಯುವಳು ಜಿತೇಂದ್ರಿಯಳೆಂದು ಕರೆಸುವಳು. ಇನ್ನು ಕೃತಿ ಪತಿ ಕಥಾಮೃತ ಸುಭೋಜನ ರಥ ಮಹಬ್ಬರಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವವೇ ಅಚ್ಯುತನ ದಾಸರಿಗೆ ತಿಳಿದ. ಇರಿಸಿರ್ತಕ್ಕಂಥ ತನ್ನ ಪತಿಯೊಂದಿಗೆ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಮನೆ ತುಂಬಾ ಮಕ್ಕಳನ್ನು ಹಡಿದಿದ್ರು ಆಕೆಯನ್ನು ಜಿತೇಂದ್ರಿಯಂತೂ ಕರೆದುಕೊಳ್ತೇವೆ. ಇದು ಭಾರತದ್ದು ಬರ್ತದೆ. ವಸಿಷ್ಠ ವಿಶ್ವಾಮಿತ್ರ ಕಥೆಗಳು ಬರ್ತೇವೆ. ಗಂಗಾಜಿ ಆ ಕಡೆ ದಂಡಿಯಲ್ಲಿ ವಿಶ್ವಾಮಿತ್ರ ತಪಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ದಡದಲ್ಲಿ ವಸಿಷ್ಠ ಆಶ್ರಮ ಕಟ್ಕೊಂಡಿದ್ದಾರೆ. ಪ್ರತಿನಿತ್ಯವೂ ಅರುಂಧತಿ ದೇವಿಯಲ್ಲಿ ಆಹಾರ ತಗೊಂಡು ವಿಶ್ವಾಮಿತ್ರಿಗೆ ಬಡಿಸ್ತಾ ಇದ್ದಾರೆ. ಅದು ತಪಸ್ ಆದ ಮೇಲೆ ಧ್ಯಾನ ಆದ ಮುಗಿದ ಮೇಲೆ ಈ ರೀತಿಯಲ್ಲಿ ಒಂದು ದಿವಸ ಏನಾಗಿದೆ, ಗಂಗಾಜಿ ಪೂರ್ಣ ಪ್ರವಾಹ ಬಂದದೆ ಯಾರು ನಾವೇ ಹಾಕಿಲ್ಲ ವಾಪಸ್ ಬಂದು ನಾನು ಹೇಗೆ ಹೋಗಿ ಯಾರು ಹಾಕ್ತಾ ಇಲ್ಲ. ಆದಂದ್ರೆ ವಸಿಷ್ಠ ಅಲ್ಲ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ, ನಿತ್ಯೋಪವಾಸಿಗಳಾದ ವಿಶ್ವಾಮಿತ್ರ ಹೋಗ್ತಾ ಇದ್ದೀನಿ, ಆದ್ರಿಂದ ನನಗೆ ದಾರಿ ಬಿಡುವುದು ಗಂಗಾದೇವಿ ದಾರಿ ಬಿಡ್ತಾಳೆ ಎಂದು. ಹಾಗ ಅವರಿಗೆ ಆ ಕ್ಷಣ ಫಸಲ್ ನಾನೇ ನಿತ್ಯ ಬಡಿಸ್ತಾ ಇದ್ದೀನಿ ನಿತ್ಯೋಪವಾಸಿಗಳು ಹೇಗಾದ್ರು ಆ ಕ್ಷಣ ಕೇಳಬಾರದು, ಆಮೇಲೆ ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೋಬೇಕು. ಇದು ಒಂದು ಜ್ಞಾನಿಗಳ ಲಕ್ಷಣ. ಆ ಕ್ಷಣ ಹೋದ್ಲು ಗಂಗಾದೇವಿ ದಾರಿ ಬಿಟ್ಲು ಹೋಗ್ತಿರ್ಲಕ್ಕೇನೆ ಅಲ್ಲಿ ಊಟ ಬಡಿಸಿದ್ದಾಯ್ತು ಮತ್ತೆ ಈ ಕೈ ವಾಪಸ್ ಬರ್ಬೇಕಲ್ಲ ಏನ್ ಮಾಡ್ಬೇಕಾಗ. ಆಗ ವಿಶ್ವಾಮಿತ್ರ ಈ ಬರವಾಗಿ ಏನ್ ಮಾಡಿದ್ದೆ ಎಂದು ಈ ರೀತಿ ಅಂದಾಗ ಹಾಗಾದ್ರೆ ನಿತ್ಯ ಬ್ರಹ್ಮಚಾರಿಗಳಾದ ವಸಿಷ್ಠರು ಹೋಗಬೇಕಾಗಿದೆ, ನನಗೆ ದಾರಿ ಬಿಡುವುದು ಬಿಡ್ತಾರೆ. ನೂರು ಜನ ಮಕ್ಕಳು ವಸಿಷ್ಠರು ಬ್ರಹ್ಮಚಾರಿಗಳು ಚೆಲ್ಲಿ ಬ್ರಹ್ಮಚಾರಿಯಿಂದ ನಾವೇನ್ ತಿಳು ಸಾಮಾನ್ಯವಾಗಿ ಉಪನಯನ ಮಾಡುವ ಲಗ್ನವಾಗದೇ ಇರ್ತಕ್ಕಂಥವನು ಬ್ರಹ್ಮಚಾರಿ ಅಂತ ನಾವು ಅಲ್ಲ. ಬ್ರಹ್ಮನಿ ಚರಿತ್ರೀತಿ ಬ್ರಹ್ಮಚರ್ಯ, ನಮ್ಮ ಇಂದ್ರಿಯಗಳೆಲ್ಲವೂ ಪರಬ್ರಹ್ಮ ಶಬ್ದವಾಕ್ಯನಾದ ಪರಮಾತ್ಮ ಬಿಂಬ ಏನಿದ್ದಾನೆ ಅವನನ್ನು ಕುರಿತು ಹೋಗ್ತಾ ಇರ್ತವೆ. ಅವನಿಗೋಸ್ಕರವಾಗಿ ಮೀಸಲಿಗೆ ಈ ಇದ್ದಾವೆ ಅಂತ ತಿಳ್ಕೊಂಬುದು ಬ್ರಹ್ಮಚರ್ಯ ಅಷ್ಟೇ. ನಮ್ಮ ಇಂದ್ರಿಯಗಳೆಲ್ಲವೂ ಅಂತರ್ಯಾಮಿಯಾದ ಪರಮಾತ್ಮನಿಗೋಸ್ಕರವಾಗಿದ್ದಾವೆ. ಯಾವುದೇ ಇಂದ್ರಿಯಿಂದ ಹಾಕಿದ್ರೆ ನೇರವಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬೆಳಗ್ಗೆ ಹೇಳಿ ವಿಸ್ತಾರ ಮಾಡಿ. ಆದ್ರಿಂದ ಆ ರೀತಿ ತಿಳ್ಕೊಂಡಿರ್ತಕ್ಕಂಥವ್ರು ವಿವಾಹ ಮಾಡಿಕೊಂಡು ಕೂಡ ಮನೆ ತುಂಬಾ ಮಕ್ಕಳು ಅವರ ಬ್ರಹ್ಮಚಾರಿ ಅಂತ ಕರೀಬೇಕು ಅಂತ ಹೇಳ್ತಾರೆ ಉಪನಿಷತ್ತು. ಈ ರೀತಿ ಆದ್ರಿಂದ ಈ ಪರ್ಯಾಯದಲ್ಲಿ ತುಂಬಾ ಈ ರೀತಿಯಾಗಿತ್ತು. ನಾವೆರಡಕ್ಕೆ ಭೋಜನ ಮಾಡಿದ್ರು ಅವನು ನಿತ್ಯ ಉಪವಾಸ ಮಾಡಿದ ಫಲ ಬರುತ್ತೆ ಅಂತ ತಿಳ್ಕೊಂಡೆ. ಅದಕ್ಕೋಸ್ಕರ ಅಂದ್ರೆ ಏನಿದರ್ಥ, ಇಂದ್ರಿಯಗಳನ್ನು ಉಪಯೋಗಿಸ್ತಾ ಇದ್ದರು ಅಲ್ಲ ಆ ಕ್ಷಣ ಪರಮಾತ್ಮರಿಗೆ ಅಲ್ಲಿದ್ದು ಕೊಡ್ತಾ ಇದ್ದಿ ಇಲ್ಲಿದ್ದು ತಗೋತಾ ಇದ್ದೀವಿ ಸ್ವಾಮಿ. ಯಾತಕ್ಕೆ ಇದು ನನ್ನ ಕರ್ಮಕ್ಷಯಕ್ಕೋಸ್ಕರವಾಗಿ ಅದೇ ಹೇಳ್ತಾರೆ, ಚತುರ ವಿಧ ಪುರುಷಾರ್ಥ ಪಡೆಯವರೇ ಚತುರ ದಶಲೋಕಗಳ ಮಧ್ಯದಲ್ಲಿ ಇತರ ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿಂದ ಜಗನ್ನಾಥ ದಾಸರು. ಮತ್ತೇನಾಗಲಿ ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತ್ತತೆ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಯ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ. ಇದಕ್ಕಿಂತಲೂ ಬೇರೆ ಇಲ್ಲೇ ಇಲ್ಲ. ಇದು ಚತುರ್ವಿಧ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ, ನಾಲ್ಕು ವಿಧದ ಪುರುಷಾರ್ಥ ಸಿಗ್ತದೆ. ಈ ರೀತಿಯ ಅನುಸಂಧಾನ ಮಾಡ್ಕೋತ ಇದ್ಬಿಡ್ತದೆ. ಇದಕ್ಕಿಂತಲೂ ಬೇರೆ ಸಾಧನೆ ಇಲ್ಲ. ನಾ 14 ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸ್ತ್ರ ಆಲೋಚನೆ ಮಾಡಲು ಇಷ್ಟೇ ಅಂತ ಹೇಳ್ಬಿಟ್ಟು ಜಗನ್ನಾಥ. ಆದ್ರಿಂದ ಅಷ್ಟು ಗಮನದಲ್ಲಿ ಇಟ್ಕೊಂಡು ಈ ಪರಿಹಾರದಲ್ಲಿ ತುಂಬಾ ನರ ನಿತ್ಯೋಪವಾಸಿ ವಿರಾಮಯರು ಆಗಿರ್ತಕ್ಕಂಥ ಯಾವ್ಯಾವ ದೋಷಾದಿಗಳು ಅನ್ನದ ದೋಷಾದಿಗಳು ಯಾವ್ಯಾವ ಬರಲ್ಲ ಯಾಕೆ ಅಲ್ಲಿಗಲ್ಲಿ ನಾವು ಡೆಲಿವರಿ ಮಾಡಿಬಿಟ್ಟಿರ್ತೀವಿ, ಪೇಮೆಂಟ್ ಮಾಡಿಬಿಟ್ಟಿರ್ತೀವಿ. ಪೇಮೆಂಟ್ ಮಾಡದೆ ಹೋದಾಗ ಆಗ ನಮಗೆ ಶಿಕ್ಷೆ ಆಗ್ತದೆ. ಮನೆಯಾಡ ಬರ್ತಿದ್ದು ದಿನ ಪ್ರಾಂತ ಆಗಿ ಪೇಮೆಂಟ್ ಮಾಡ್ತಿದ್ದ ಪೋಸ್ಟ್ ನಾನು ಒಂದ್ಸಲ ಅನಿಸ್ತು, ಯಾಕೆ ಒಂದು ನಾನೇ ಯಾಕೆ ತಗೋಬಾರದು ಅಂತ. ಒಂದಿವಸ ಏನ್ ಮಾಡಿದ್ ಯಾವುದೋ ಒಂದು ಹೆಬ್ಬೆಟ್ಟು ತಾನೇ ಒತ್ತಿಬಿಟ್ಟ ತಗೊಂಡ ಆಯ್ತು. ಆ ಕುನಾಲ ಬಂದು ಕೊಟ್ಟು ಬಿಟ್ಟ. ಎಷ್ಟು ದಿವಸ ಮುಚ್ಚಿರ್ತಾರೆ, 1 ತಿಂಗಳು 2 ತಿಂಗಳು ಬೇಡ 3 ತಿಂಗಳು. ಆಮೇಲೆ ಬೈಗೆ ಬಂತು, ಪೇಮೆಂಟ್ ಆಗಿಲ್ಲ. ಆದ್ರೆ ಅಕ್ಕನಾರ ಬಿಟ್ಟು ಹೋಗ್ಬಿಡ್ತು. ಆಗೇನು ಅಂತ ಎಲ್ಲ ವಿಚಾರ ಆಯ್ತು. ಆಗೇನಾಗುತ್ತು, ಅವನ ಕೆಲಸನೂ ಹೋಯ್ತು, ಶಿಕ್ಷೆಯೂ ಆಯ್ತು. ಇದುವರೆಗೆ ಆ ಕಾಗಿದ್ದಿಲ್ಲ, ಯಾರ್ಯಾರು ಅವನು ಮುಟ್ಟಿಸ್ಬಿಡ್ತಿದ್ದ, ಪ್ರಾಂತಾಗಿ ಮುಟ್ಟಿಸ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ಯಾವ ತೊಂದರೆ ಇದ್ದಿಲ್ಲ. ಪ್ರಾಂತಾಗಿ ಮುಟ್ಟಿಸದೇನೆ ತಾನು ಸ್ವತಃ ಪುತ್ರ ಅದನ್ನು ಉಪಯೋಗಿಸಿಕೊಂಡನಾದ್ದರಿಂದ ಅವನು ಶಿಕ್ಷೆ ಆಯಿತು. ಹಾಗೆ ನಾವು ಅಷ್ಟೇ, ನಾವು ಪೋಸ್ಟ್ ಮ್ಯಾನ್ ಇದ್ದಾಗ ಪೋಸ್ಟ್ ಮ್ಯಾನ್ ನ ಮನೆ ಮನೆ ತಿರುಗಬೇಕು. ನಾವೇನಿಲ್ಲ, ಇದ್ದಲ್ಲೇ ಎಲ್ಲ ಭಗವದರ್ಪಣ ಕೆರೆಯ ನೀರು, ಕೆರೆಯ ನೀರು ತಗೊಂಡು ಕೈಯ ಓಂಬೋರ್ ಬೋಸ್ವಾದ್ವಿ, ಮತ್ತೆ ಕೆರೆಗೆ ಹಾಕಿವಿ. ನಮ್ಮ ಪುಣ್ಯ ಬಂದ್ರು, ಯಾಕೆ ಅರ್ಘ್ಯ ಪ್ರದಾನ ಮಾಡಿದ ಪುಣ್ಯ ಅಂತಕ್ಕಂತ ಬಂದು. ಹಾಗೆ ನಂಬುತ್ತೆ ಇದೇನೇ ಅರ್ಘ್ಯ. ನಾವು ಸಂಧ್ಯಾ ವಂದನೆಯಲ್ಲಿ ಅರ್ಘ್ಯವನ್ನು ಕೊಡ್ತಾ ಇದ್ವಿ. ಯಾತಕ್ಕೆ ಅರ್ಘ್ಯ ಕೊಡುವ ಉದ್ದೇಶವೇನು ಅಂದ್ರೆ, ಸಂಧ್ಯಾ ಕಾಲ ಅತ್ಯಂತ ಘೋರವಾದ ಕಾಲ. ಆಗ ಮಂದೇಹ ಅಂತಕ್ಕಂತಹ ರಾಕ್ಷಸರು ಸೂರ್ಯನನ್ನ ನುಂಗಬೇಕು ಅಂತ ಬರ್ತಾರೆ. ಆಗ ಈ ಬ್ರಾಹ್ಮಣರು ಕೊಡ್ತಕ್ಕಂತಹ ಅರ್ಘ್ಯದಿಂದ ಅದು ಬ್ರಹ್ಮಾಸ್ತ್ರ ರೂಪವಾಗಿ ಹೋಗಿ ಮಂದೇಹ ಅಂತಕ್ಕಂತಹ ರಾಕ್ಷಸನ್ನ ಅದು ಸಂಹಾರ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಬ್ರಹ್ಮಾಸ್ತ್ರಕ್ಕೆ ಬೇರೆ ಮಂತ್ರ ಇದ್ದೇನೆ, ಗಾಯತ್ರಿ ಮಂತ್ರವೇ ಬ್ರಹ್ಮಾಸ್ತ್ರಕ್ಕೋಸ್ಕರವಾಗಿ. ಆದ್ರೆ ನಮಗೆ ಗೊತ್ತು ಗಾಯತ್ರಿ ಸಿದ್ಧಿ ಆಗಿಲ್ಲವಾದ್ರಿಂದ ಬ್ರಹ್ಮಾಸ್ತ್ರವಲ್ಲ, ಒಂದು ಸಾಮಾನ್ಯವಾದ ವಸ್ತ್ರವೂ ಆಗಾಗಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಅರ್ಘ್ಯ ಕೊಡ್ತಕ್ಕಂತಹ ಉದ್ದೇಶ. ಇನ್ನ ನಾವು ಅರ್ಘ್ಯ ಕೊಡಬೇಕಿಲ್ಲ. ನಮ್ಮ ದೇಹದಲ್ಲಿ ಸ್ವಮಿತ್ರ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ಅವನೇ ನಮ್ಮ ದೇಹದಲ್ಲಿ, ಅದೇ ಗಾಯತ್ರಿ ಅಂತ. ಬೇರೆ ಅಲ್ಲೇ ಅಲ್ಲ, ಸೂರ್ಯಾಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನೇ ನಮ್ಮ ಹೃದಯದಲ್ಲೂ ನಮಗೆ ಬುದ್ಧಿ ಪ್ರಚೋದನೆ ಮಾಡ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ಕೂಡ ದೈತ್ಯರಿದ್ದಾರೆ. ಇಲ್ಲಿ ಆ ದೈತ್ಯರು ನಮಗೆ ಈ ಧ್ಯಾನ ಮಾಡದಂತೇನೆ ನಮಗೇನು ತತ್ವಾಭಿಮಾನಿ ದೈತ್ಯರೇನಿದ್ದಾರೆ, ಅವರೆಲ್ಲರೂ ನಮಗೆ ಹಿಂಸೆ ಮಾಡ್ತಾ ಇದ್ದಾರೆ, ಕಾರ್ಯಕ್ಕೆ ವಿಘ್ನ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ಕೆ. ಆದ್ದರಿಂದ ಅಂತಹ ದೈತ್ಯನ ನಾವು ಸಂಹಾರ ಮಾಡಿದ್ದೀವಿ. ಅಲ್ಲೇನು ಸೂರ್ಯಾಂತರ್ಯಾಮಿಯಾದ ಪರಮಾತ್ಮ ಈ ಅರ್ಘ್ಯ ಕೊಟ್ಟಿವಿ. ಇಲ್ಲಿ ಯಾವುದು ಕೊಡಬೇಕು ಅರ್ಘ್ಯ? ನಾವು ಯಾವ್ಯಾವ ಇಂದ್ರಿಯಿಂದ ಅನುಭವಿಸ್ತಕ್ಕಂತಹ ವಿಷಯಗಳು ಅಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಅರ್ಘ್ಯ ಅಂತೇವೆ. ಅರ್ಘ್ಯ ಅಂತಕ್ಕಂಥ ಆಯಾ ಕ್ಷಣದೇ ಶಬ್ದ ಸ್ಪರಿಶ ರೂಪ ರಸ ಗಂಧ ಇದೆಲ್ಲವೂ ಕೂಡ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಈ ರೀತಿಯಾದ ಅನುಸಂಧಾನದ ಸಮರ್ಪಣೆ ಮಾಡಿದಾಗ ಅದೇ ಬ್ರಹ್ಮಾಸ್ತ್ರ ರೂಪವಾಗಿ ಹೋಗಿ ತತ್ವಾಭಿಮಾನಿ ದೈತ್ಯರ ನಾಶಕ್ಕೆ ಕಾರಣವಾಗ್ತೀವಿ. ಈಗ ನಮಗೆ ಏನಾಗಿದೆ? ಈಗ ಇದನ್ನೇ ಕಪಿಲ ದೇವರು ದೇವಹೂತಿ ಕೇಳಿದ್ದು. ಕಪಿಲ ದೇವರು, ಕಪಿಲ ಒಂದು 100 ವರ್ಷದ ದಿವಸ ದಿವಾರಾತ್ರಿ ಎನ್ನದೆ 9 ರೂಪಗಳಿಂದ ವಿಹಾರ ಮಾಡಿದ್ವಿ. ಆದ್ರೆ ಇನ್ನೂ ನಮಗೆ ತೃಪ್ತಿ ಆಗಿಲ್ಲ. ಇನ್ನೂ ಇಂದ್ರಿಯಗಳು ತಮ್ಮ ತಮ್ಮ ಇಂದ್ರಿಯಗಳು ತಮಗೆ ಬೇಕಾದ ವಿಷಯವನ್ನು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಹಾಗಾಗಬಾರದು. ನ್ಯಾಯವಾಗಿ ಹೊಟ್ಟೆ ತುಂಬಿದ ಮೇಲೆ ನಮಗೆ ಬೇಕಾದ ಪದಾರ್ಥವಾದ್ರೂ ಒಂದು ಸ್ವಲ್ಪ ತಿನ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ ಅಂದಾಗ ಒಂದು 100 ವರ್ಷ ಅನುಭವಿಸಿದ್ರು ತೃಪ್ತಿ ಆಗಿಲ್ಲ. ಇನ್ನೂ ಇಂದ್ರಿಯಗಳು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಯಾಕೆ ಹೀಗಾಗ್ತಾ ಇದೆ? ಹೀಗಾದಾಗ ಇರ್ಬೇಕಾದ್ರೆ ಏನು ಮಾಡಬೇಕು ಅಂತ ಕಪಿಲ ದೇವಹೂತಿ ಪ್ರಶ್ನೆ. ಕಪಿಲ ದೇವರೊಂದು ನೋಡಮ್ಮ, ಈ ಇನ್ನೇನು ಯೋಗ ಅಧ್ಯಾತ್ಮ ಗಮ್ಯ ಮತ್ತು ನಿಶ್ರೇಯಸಾಯನೆ ಅತ್ಯಂತ ಉಪರಿಶ್ರೇಯಶ ದುಃಖ ಶಸ ಸುಖಶ ಅಂತ ಹೇಳಿ. ಇದಕ್ಕೆ ಅಧ್ಯಾತ್ಮ ಯೋಗ ಒಂದೇ ಕಾರಣ ಅಂತ ಹೇಳಿ. ಅಧ್ಯಾತ್ಮ ಯೋಗವನ್ನು ನೀನು ಆಶ್ರಯ ಮಾಡ್ತಿಂತದೆ ಆಗ ಈ ದುಃಖ ಅಂತಕ್ಕಂಥದ್ದು ಹೋಗಿಬಿಟ್ಟು ಇಂದ್ರಿಯಗಳು ಉಪರಿಸಿ ಕೊಡಲು ಆಗ್ತದೆ. ಅದು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ. ಅಂದ್ರೆ ಯೋಗ ಅಂದ್ರೆ ಏನು? ಅಧ್ಯಾತ್ಮ ಯೋಗ ಬರೇ ಯೋಗ ಅಲ್ಲ. ಈ ಎಲ್ಲಾ ಕಡೆ ನಡೀತಾ ಇರಲಿ ಯೋಗ ತರಬೇತಿಗಳಕ್ಕೆ ಅಧ್ಯಾತ್ಮ ಯೋಗ ಅಲ್ಲ. ಅಧ್ಯಾತ್ಮ ಯೋಗ ಅಂದ್ರೆ ಭಗವದ್ ರೂಪಗಳ ಐಕ್ಯ ಚಿಂತನೆ. ಅಲ್ಲಿರುವ ಭಗವದ್ ರೂಪವನ್ನು ನಮ್ಮ ಇಂದ್ರಿಯದಲ್ಲಿರುವ ಭಗವದ್ ರೂಪದಿಂದ ಐಕ್ಯ ಚಿಂತನೆ. ಸ್ವಾಮಿ ನಿಂದನಿತ್ತೊಬ್ರು ಅಂತೆ. ಇಲ್ಲಿ ಇದೊಂದೇ ದೊಡ್ಡ ಉಪಾಯ ಅಂತ. ಈ ರೀತಿ ಮಾಡಿದಾಗ ಏನಾಗುತ್ತೆ? ಆಗ ಅದೇ ಬ್ರಹ್ಮಾಸ್ತ್ರ ರೂಪವಾಗುತ್ತೆ. ಬ್ರಹ್ಮಾಸ್ತ್ರ ರೂಪವಾಗಿ ತತ್ವಾಭಿಮಾನಿ ದೈತ್ಯರೇ ಇದ್ದಾರೆ, ಅವರಿಗೆ ಕಾರ್ಯ ಪ್ರವೃತ್ತರಾಗದಂತೆ ಅವರನ್ನು ನಾಶ ಮಾಡ್ತೇವೆ. ಯಾವ ತತ್ವಾಭಿಮಾನಿ ದೈತ್ಯರಿಗೆ ಅಲ್ಲಿ ಅವರ ಕಾರ್ಯ ಪ್ರವೃತ್ತಿ ಇಲ್ಲೋ ತತ್ವಾಭಿಮಾನಿ ದೇವತೆಗಳು ಎಚ್ಚೆತ್ತಾರೆ. ಎಚ್ಚೆತ್ತಾಗ ಆಗ ತೃಪ್ತಿ ಅಂತಕ್ಕಂಥದ್ದು ವಿಶ್ವ ಭೋಗ ವಸ್ತು ಎದುರಿಗೆ ಇದ್ರೂ ಬೇಕಿಲ್ಲ ಅನಿಸ್ತದೆ. ರಸವರ್ಗಂ ರಸೋದ್ದೇಶ ಪರಂ ದುಷ್ಟವಾಭಿವರ್ತತೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಗಂ ರಸೋದ್ದೇಶ ಪರಂ ದುಷ್ಟವಾಭಿವರ್ತತೆ. ನಾವು ಅಪರೋಕ್ಷ ಜ್ಞಾನವಾದ್ಮೇಲೆ ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ. ಹಾಗಲ್ಲ, ಪರಂ ದುಷ್ಟವಾದ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧ ಕೈಯ ಈ ಅಜ್ಞಾನ ಅಂತಕ್ಕಂಥ ಈ ರೀತಿ ಸಮರ್ಪಣೆ ಮಾಡ್ತಕ್ಕಂಥ ಸಮರ್ಪಣೆ ಮಾಡಿದಾಗ ಆಗ ಭಗವದ್ ಗುರುಗಳ ಐಕ್ಯ ಚಿಂತನೆ ಇದೇ ಯೋಗ, ಅಧ್ಯಾತ್ಮ ಯೋಗ ಅಂದರೆ. ಆಗ ಚಿಂತನೆ ಮಾಡುವುದರಿಂದ ಏನಾಗ್ತದೆ? ಅಲ್ಲಿ ಅಗ್ನಿ ಹೋಗ್ತದೆ. ಅದೇ ಜ್ಞಾನಾಗ್ನಿದಗ್ಧ ಕರ್ಮಾಣಿ. ನಾವು ಸಾಮಾನ್ಯ ಜ್ಞಾನಾಗ್ನಿದಗ್ಧ ಕರ್ಮ ಅಂದ್ರೆ ಅಪರೋಕ್ಷ ಜ್ಞಾನ ಅಂತ ಹೇಳ್ತೇವೆ ನಾವು. ಅಲ್ಲ, ಈ ಪ್ರತಿನಿತ್ಯವು ಜ್ಞಾನೇನ ವಿದ್ವಾನ್ ಪ್ರತಿಹತ್ತಿ ನಿತ್ಯಂ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಜ್ಞಾನದಿಂದ ಪ್ರತಿನಿತ್ಯವೂ ನಾವು ಕಳ್ಕೊತಿರ್ಬೇಕು. ಯಾವ ಜ್ಞಾನ? ಈ ಜ್ಞಾನ ಅಧ್ಯಾತ್ಮ ಯೋಗ. ಭಗವತ್ ರೂಪಗಳ ಐಕ್ಯ ಚಿಂತನೆಯಿಂದ ಅಲ್ಲಿ ಜ್ಞಾನಾಗ್ನಿ ಅಂತಕ್ಕಂಥದ್ದು ಬರುತ್ತೆ. ಈಗ ಬೆಂಕಿ ಪಟ್ಟಾನೆ, ಅದರ ಮೇಲೆ ಒಂದು ಕಡ್ಡಿಯನ್ನು 100 ವರ್ಷ ಇಟ್ಟು ಬೆಂಕಿ ಬಂದದ್ದು ಅಗ್ನಿ ಬರಲು. ಯಾಕೆ ಬರಲ್ಲ? ಆ ಕಡ್ಡಿಯ ತುದಿಯ ಕಪ್ಪು ಭಾಗದಲ್ಲೂ ಅಗ್ನಿಯದೆ, ಪಕ್ಕದಲ್ಲಿ ಒಂದು ಕಾಗದ ಅನಿಸುತ್ತಾರೆ ಅದರೊಳಗೂ ಅಗ್ನಿಯದೆ. ಎರಡು ಕಡೆಗೆ ಅಗ್ನಿ ಇದ್ರೆ ಯಾಕೆ ಬರಲ್ಲ ಅಂದ್ರೆ ಅದನ್ನು ತಾಕ್ಷಿ ಗೀಚಬೇಕು. ಅದು ಒಂದಕ್ಕೊಂದು ಕ್ರಿಕ್ಷನ್ ಎರಡು ಸೇರಿದಾಗ ಅಲ್ಲಿ ಅಗ್ನಿ ಅಂತಕ್ಕಂಥದ್ದು ಬರ್ತದೆ. ಹಾಗೆ ನಮ್ದು ಹೋಗ್ತೇನೆ ವಿಶ್ವ ಭೋಗ ವಸ್ತು ಗತ ಭಗವದ್ ರೂಪಗಳನ್ನ ನಮ್ಮ ಇಂದ್ರಿಯಗತ ಭಗವದ್ ರೂಪಗಳೊಂದಿಗೆ ಐಕ್ಯ ಚಿಂತನೆ ಮಾಡಿದಾಗ ಎರಡು ಸೇರಿದ್ದಾಗ ಅಲ್ಲಿ ಜ್ಞಾನ ಅಂತಕ್ಕಂಥ ಅಗ್ನಿ ಹೋಗ್ತೇವೆ. ಆಗ ಅದು ಒಳಗೆ ಹೋಗೋದೇ ಇಲ್ಲ. ಇಂದ್ರಿಯಗಳಿಂದ ಹೋಗ್ತಕ್ಕಂತ ಅಲ್ಲೇ ಜ್ಞಾನಾಗ್ನಿ ದಗ್ಧ ಕರ್ಮಾಡಿ ಅತ್ತಕ್ಕಂತ ಸುಟ್ಟು ಹೋಗ್ತಿ. ಅದಕ್ಕೋಸ್ಕರವಾಗಿ ಇದಕ್ಕಿಂತಲೂ ಬೇರೆ ಸಾಧನೆಯೇ ಇಲ್ಲ ಅಂತ ಹೇಳಿ ದಾಸರು ಹೇಳಿದ್ದಾರೆ. ಅದನ್ನ ಭಗವದ್ಗೀತ ನಾಲ್ಕನೇ ಅಧ್ಯಾಯದ ಕೃಷ್ಣ ಹೇಳುತ್ತಾರೆ, ಶಬ್ದಾದಿ ವಿಷಯಾನನ್ನೇ ಇಂದ್ರಿಯಾದೀಶು ದುಃಖೋತಿ ಅಂತ ತಿಳ್ಕೊಂಡು ಹೇಳಿದ್ದಾನೆ. ಭಗವದ್ ಪೂಜಾತ್ವೇನ ವಿಷಯಾನ್ ಗುಂಜತೆ ಅಂತ ಹೇಳಿದ್ದಾರೆ ಆಚಾರ ತಾತ್ಪರ್ಯ. ಇಷ್ಟು ಗಮನದಲ್ಲಿಟ್ಟುಕೊಂಡು ಈ ಪರಿಯದಲ್ಲಿ ತುಂಬಾ ನರ ನಿತ್ಯೋಪವಾಸಿ ನಿರಾಮಯನು ಯಾವುದು ಆಗಿರ್ತಕ್ಕಂತ ಅನ್ನಾದಿ ದೋಷಗಳು ಏನಿಲ್ಲ, ನಿಷ್ಪಾತಿ ಪಾಪವಿಲ್ಲ, ನಿತ್ಯ ಮಹಾಸುಯಜ್ಞ ಅವನು ಯಾವುದು ಆಗಿರ್ತಕ್ಕಂತಹ ರೋಗಾಧಿಪತ್ರಗಳು ಬರಲ್ಲ. ಈ ರೀತಿಯ ನಿತ್ಯ ಮಹಾಸುಯಜ್ಞಗಳಾಗ್ತಿರ್ತು. ದೊಡ್ಡ ದೊಡ್ಡ ಮಹಾಯಜ್ಞಗಳು ಮಾಡಿದ ಫಲ ಬಂದು ಹೋಗ್ತೇನೆ. ಇದೇ ಯಜ್ಞ ಅಂತ ಇದ್ದಾನೆ ಕೃಷ್ಣ. ಯಾವ ಯಜ್ಞ, ಆ ಯಜ್ಞದಲ್ಲಿ ಅನೇಕ ವಿಧವಾದ ದೋಷಗಳುಂಟು. ಅಲ್ಲಿ ಮೊತ್ತ ಲೋಪವಾಗಬಹುದು, ವಸ್ತು ಸರಿಯಾಗಿಲ್ಲದೆ ಇರಬಹುದು, ನಾನಾ ರೀತಿಯ. ಈ ಯಜ್ಞದಲ್ಲಿ ಯಾವ ದೋಷವಿಲ್ಲ, ಇದೊಂದು ಯಜ್ಞ ಅಂತ ಹೇಳ್ತಾರೆ ಕೃಷ್ಣ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ. ಅದಕ್ಕೆ ಇಂಥ ಮಹಾಯಜ್ಞಗಳನ್ನ ಆಚೆ ಒಂದೊಂದು ಇಂದ್ರಿಯಿಂದ ಅನುಭವಿಸುವಾಗ ಸಮರ್ಪಣೆ ಅದೇ ಒಂದು ಯಜ್ಞ. ಇಂದ್ರಿಯ ಅಂತಕ್ಕಂಥ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಅಂತ ಕೃಷ್ಣ. ಇನ್ನ ಇದೊಂದೇ ಎಲ್ಲ ಬೋಪುದಿಪ್ಪದು ಬಪ್ಪುದೆಲ್ಲ, ಇದೇನು ಹಿಂದಿನ ಜನ್ಮದ ಸಮರ್ಪಣೆ ಮಾಡುವುದು ಅಂತ ಹೇಳ್ತಾರೆ. ಇದನ್ನು ಗೋಪಾಲದಾಸ್ ಒಂದು ಸುಳಾದಿ ಹೇಳಿದ್ದಾರೆ, ಹಿಂದಿನ ಜನ್ಮದ ಯಾಕೆ ಸಮರ್ಪಣೆ ಮಾಡಬೇಕು ನಾವು ಅಂತಂದ್ರೆ, ಸ್ವಾಮಿ ನಾನು ಹಿಂದೆ ಮೀನಾಗಿದ್ದೆ, ಯಾಕೆ ಎಲ್ಲಾ ಯೋನಿಗಳಲ್ಲೂ ಹುಟ್ಟಿದ್ದೇವೆ, ನಮ್ಮ ನಮ್ಮ ಬುದ್ಧಿಗೆ ತಕ್ಕಂತೆ ಯೋಚನೆ ಮಾಡಿ ಭಗವದರ್ಪಣ ಮಾಡಬಹುದು ಅಂತ ಹೇಳ್ತಾರೆ ಗೋಪಾಲದಾಸ ಸುಳಾದು. ನಾನು ಹಿಂದೆ ಮೀನಾಗಿದ್ದೆ, ಮೀನಾದಾಗ ನಾನು ಬಿಂಬ ನೀನೇ, ಪ್ರತಿಬಿಂಬ ನಾನೇ, ಮೇಲೆ ಮೀನಿನ ದೇಹ ಅಷ್ಟೇ ಭಕ್ತರು, ಜೀವ ಬೇರೆ ಅಲ್ಲ, ಅಲ್ಲಿ ಒಳಗೆ ಬಿಂಬ ಬೇರೆ ಅಲ್ಲ, ಒಂದೊಂದು ಜನ್ಮದಲ್ಲಿ ಒಂದೊಂದು ವೇಷ ಕೊಟ್ಟಿರ್ತಾರೆ, ಆಗ ಮೀನನ್ನು ದೇಹದಲ್ಲಿ ಇದ್ದಷ್ಟೇ ನಾವು ಜೀವ ಬಿಂಬ ಪ್ರತಿಬಿಂಬ ಇಬ್ಬರು ಬೇರೆ, ಅವ್ರು ಬರಲಾಗೋದು ಇಲ್ಲೇ. ಹೀಗಿರುವಾಗ ಆಗ ಸದಾ ನೀರಿನಲ್ಲಿ ಇದ್ದು ಬಿಂಬನಾದ ನಿನಗೆ ಅಭಿಷೇಕ ಅಂತ ಸಮರ್ಪಣೆ ಮಾಡು ಜ್ಞಾನ ನನಗಿದ್ದೇನೆ ಸ್ವಾಮಿ. ಈಗಲೇ ಹೋಗಿಲ್ಲ ಅಂದ್ರೆ ಈಗ ನಮ್ಗೆ ಎಷ್ಟೇ ಇರ್ತದೆ, ಸ್ನಾನ ಮಾಡುವಾಗ ಶ್ರೀವರನಿಗೆ ಅಭಿಷೇಕವೆಂದರಿತು, ಈ ವಸುಂಧರಿಯೊಳಗೆ ಬಲ್ಲವರು ಆವ ಜಲದಲ್ಲಿ ನಿಂದರಿಯೋ ಗಂಗಾದಿ ತೀರ್ಥಗಳು, ತಾ ಒಲಿದು ಬಂದು ಅಲ್ಲಿ ನೆಲೆಸಿ ಈ ಅಖಿಲಾರ್ಥಗಳು.